ability for us to bring this together from a lot of Tatasvatamma Anyamsya Hasta Charana Shravanatva Dadi Pranam Namo Bhagavate Purushaya Jayati Harira Chintyaha Sarva Devaika Vandyaha Paramaguru Rabhishtha Vaptita Sajjananam Nikhila Gunagan Arno Nitya Dirmukta Doshaha Sarasi Janayano Sau Sripatir Manadonaha Yasmad Brahmendra Rudradi Devatanam Sriyopicha Danaskurtihi Sada Tasmai Haraye Gurave Namaha Vyasaya Bhavanashaya Shrishaya Gunarashaye Hridyaya Shuddha Vidyaya Madhvaya Cha Namo Namaha Vasatu Srimad Ananda Tirthendra No Hridambare Yadvajas Chandrika Swanta Santapam Vinitantati Vanite Karavanyamba Charano Hridi Sarvata Madhvakya Sarasya Bhuya Srimad Acharya Bhavata Haraya Pajaka Nishtaharaya Puravayene Bhavaya Bhavate Bhuya Shivaya Sirasa Namaha Umeshadya Suravoham Ide Cheto Vimaninaha Yuyam Sarve Prakuruta Manome Madhva Bhavata Srimadhaha Kalpavrishchastu Jayaryaha Kamasukstutaha Sintamanistu Vyasaryaha Munitraya Mudahrutam Vati Raja Gurun Vandeira Kuttama Gurun Tatha Raja Vendran Tatha Sarvan Sadgurun Pranatosmeh Prithvi Mandala Madhyasthaha Purunabodha Matanugaha Vishnava Vishnahridayaha Tannamasye Gurun Mama Sri Gurubhyo Namaha Hari Narayanaya Paripurna Gunaranavaya Vishvodayasthitilayon Niyati Pradaya Jnana Pradaya Vibhuthasura Saukhya Dukkha Satkaranaya Vidataya Namo Namaste Narayanam Suragurum Jagateka Natham Bhakta Priyam Sakala Loka Namaskritancha Traigunya Vajjitamacham Vihumadhyya Misham Vande Bhavagna Mamarasura Siddha Vandhyam Narayanam Namaskritya Naranjaiva Narottamam Devim Sarasvatim Vyasam Tato Jayamudhiri Paramapavitravada Srivan Mahabharata Vishwadalliye Atyanta Vilakshana Vahirthakantaha ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಕೃತಿ ಅದರ ಎಲ್ಲ ರೀತಿಯಾದ ಕಥೆ ಮೊದಲಾದ ಪ್ರತಿಯೊಂದು ಅಂಶದಲ್ಲೂ ಕೂಡ ಅದಕ್ಕೆ ಅದೇ ಸಾಟಿ ಅಂತ ಕರೆದಿದ್ದಾರೆ. ನ ಭಾರತ ಸಮಂ ಶಾಸ್ತ್ರ, ಮಹಾಭಾರತಕ್ಕೆ ಸಮನಾದ ಮತ್ತೊಂದು ಶಾಸ್ತ್ರ ಇಲ್ಲ. ಶಾಸ್ತ್ರ ಅಂತ ಯಾತ ಕರೀತಾರೆ ಅನೇಕರಿಗೆ ಅದೇ ಗೊತ್ತಿರೋದು. ಶಾಸ್ತ್ರ ಅಂದ್ರೆ ರಸಾಯನ ಶಾಸ್ತ್ರ, ಭೌತಶಾಸ್ತ್ರ, ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ಕರೆಯುವ ಅವೆಲ್ಲ ಶಾಸ್ತ್ರ ಅಂತಾನೆ ಕರೆದಿರೋದು. ಶಾಸ್ತ್ರ ಅಂದ್ರೆ ಏನಾಗಿದ್ರೆ ಅದಕ್ಕೆ ಶಿಷ್ಯತೆ ತತ್ವ ಮನೇನಾಯ್ತಿ ಶಾಸ್ತ್ರ. ಯಾವುದು ತತ್ವವನ್ನ ತಿಳಿಸುತ್ತೋ ಅದು ಶಾಸ್ತ್ರ. ತತ್ವ ಅಂದ್ರೆ ಏನು? ವಸ್ತುಸ್ಥಿತಿ ಅಂತ. ಫ್ಯಾಕ್ಟ್ ಯಾವುದು, ಫ್ಯಾಕ್ಟ್ ಅನ್ನ ಹೇಗೆ ಅದು ಹೇಗಿದೆಯೋ ಹಾಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಕಾವ್ಯ ಹಾಗಲ್ಲ, ಅದು ಫಿಕ್ಷನ್. ಅದು ಕಲ್ಪನೆಗಳ ಮೂಲಕ ರಂಜಕವಾಗಿ ಹೇಳಿಬಿಟ್ರೆ ಕಾವ್ಯ. ಅದು ವಸ್ತುಸ್ಥಿತಿಯನ್ನ ವಿಷದಪಡಿಸಿದಾಗ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಮಹಾಭಾರತವನ್ನು ಶಾಸ್ತ್ರ ಅಂತ ಕರೆದಿದ್ದಾರೆ. ಜನ ಸಾಮಾನ್ಯವಾಗಿ ಅದನ್ನ ಕಾವ್ಯ ಅಂತ ನೋಡೋದೇ ಜಾಸ್ತಿ. ರಾಮಾಯಣ ಮಹಾಭಾರತಗಳನ್ನ ಕಾವ್ಯಗಳು ಅಂತ ನೋಡುತ್ತಾರೆ. ವಾಲ್ಮೀಕಿ ರಾಮಾಯಣವನ್ನಂತೂ ಆದಿಕಾವ್ಯ ಅಂತ ಕರೆದೇ ಜನಕ್ಕೆ ಗೊತ್ತಿರೋದು. ಆದರೆ ಮೂಲತಃ ಅವು ಕಾವ್ಯಗಳಲ್ಲ, ಅವು ಇತಿಹಾಸಗಳು. ಇತಿಹಾಸಗಳಲ್ಲೂ ಕೂಡ ಶಾಸ್ತ್ರದ ಒಂದು ಭಾಗ. ಇತಿಹಾಸ ಫ್ಯಾಕ್ಟ್ ತಾನೆ. ಇತಿಹಾಸ ಅಂದ್ರೆ ಇದು ಹೀಗಿತ್ತು ಅಂತ ತಿಳಿಸೋದಷ್ಟೇ. ಆ ದೃಷ್ಟಿಯಿಂದ ಇತಿಹಾಸ ಹೀಗಿತ್ತು, ನಾವು ಹೀಗಿದ್ರೆ ಒಳ್ಳೆ ರೀತಿಯಾದ ಅಭ್ಯುದಯವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ತಿಳಿಸಿದಾಗ ಶಾಸ್ತ್ರವಾಗುತ್ತೆ. ಬರೀ ಫ್ಯಾಕ್ಟ್ ಹೇಳೋದು ಬೇರೆ. ಆ ಫ್ಯಾಕ್ಟ್ಗಳನ್ನ ನಾವು ಉದ್ಧಾರಕ್ಕೋಸ್ಕರವಾಗಿ ವಿವರಣೆ ಮಾಡಿದಾಗ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ವಸ್ತುಸ್ಥಿತಿ, ಇವತ್ತು ವಸ್ತು ಇದೆ, ಯಾವುದೋ ಒಂದು ಮಣ್ಣಿದೆ, ಮಣ್ಣು ಅಷ್ಟೇ, ಅನ್ನ ಇದೆ, ಎಷ್ಟು ವ್ಯತ್ಯಾಸ ಇದೆ. ಈಗ ಮಣ್ಣನ್ನು ಮಣ್ಣು ಅಂತ ತಿಳ್ಕೊತೇವೆ, ಬಿಟ್ಟುಬಿಡ್ತೇವೆ. ಯಾರು ಅನ್ನವನ್ನು ಅನ್ನ ತಿಳ್ಕೊಂಡು ತಿಂತಾರೆ ಎಂದು ಅರ್ಥ ಮಾಡಿಕೊಂಡ್ರೆ ಅನ್ನದ ಉಪಯೋಗ ತಿಳ್ಕೊಳ್ಳಕ್ಕೂ ಹೌದು, ತಿನ್ನಕ್ಕೆ ಹೌದು. ಆದರೆ ಮಣ್ಣು ಮೊದಲಾದ ವ್ಯವಸ್ಥೆಗಳು ತಿಳ್ಕೊಂಡು ಬಿಟ್ಟುಬಿಡೋದಷ್ಟೇ. ಇವತ್ತು ಶಾಸ್ತ್ರ ಅಂದ್ರೆ ಹಾಗೆ, ಯಾವುದನ್ನು ನಾವು ತಿಳ್ಕೊಳ್ಳೇಬೇಕು, ತಿಳ್ಕೊಂಡು ಅನುಷ್ಠಾನ ಮಾಡಲೇಬೇಕು, ಆ ಮೂಲಕ ಉತ್ತಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ, ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಆ ಶಾಸ್ತ್ರಗಳಲ್ಲೇ ವೇದಗಳು, ಇತಿಹಾಸಗಳು, ಪುರಾಣಗಳು ಶಾಸ್ತ್ರದ ಭಾಗಗಳು. ಈ ನಮ್ಮ ಈ ಹಿಸ್ಟ್ರಿಗಳು ಬೇರೆ, ಹಿಸ್ಟ್ರಿ ಜಾಗ್ರಫಿ, ಈ ಹಿಸ್ಟ್ರಿ ಕರೆಯೋದು ಬೇರೆ, ಶಾಸ್ತ್ರದ ಇತಿಹಾಸ ಬೇರೆ. ಶಾಸ್ತ್ರೀಯ ಇತಿಹಾಸಗಳೆಲ್ಲ ವಸ್ತುಸ್ಥಿತಿಯನ್ನ ತಾತ್ವಿಕ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಅವುಗಳ ಹಿರಿವೆಯನ್ನ ನಾವು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ಅನುಸರಣೆ ಮಾಡ್ತಾ ದುಷ್ಟರ ಆದರ್ಶಗಳನ್ನು ಕೈಬಿಟ್ಟಾಗ ಎಲ್ಲ ರೀತಿಯಾದ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಈ ಶ್ರೇಯಸ್ಸನ್ನು ಕೂಡ ಉಪನಿಷತ್ತು ಹೇಳುತ್ತವೆ. ಯಾವುದೋ ಶ್ರೇಯಸ್ಸು ಶ್ರೇಯಸ್ಸಲ್ಲ, ಮನೆ ಕಟ್ಟಿದ್ರೆ ಶ್ರೇಯಸ್ಸಲ್ಲ, ಹಣ ಕಾಸು ಬಂದ್ರೆ ಶ್ರೇಯಸ್ಸಲ್ಲ, ಯಾಕೆಂದ್ರೆ ನಮ್ಮ ಹಿಂದೆ ಬರೋದೆಲ್ಲ ಆದ್ರೆ ಶ್ರೇಯಸ್ಸಲ್ಲ. ಅದೆಲ್ಲ ಕೂಡ ವಿದ್ಯಾರ್ಥಿ ಏನ್ ತಂದ್ರೂ ಶ್ರೇಯಸ್ಸಲ್ಲ, ಅವನು ಸರ್ಟಿಫಿಕೇಟ್ ತಂದ್ರೆ ಶ್ರೇಯಸ್ಸು. ತಾನು ಪಾಸ್ ಮಾಡಿ ಮುಂದೆ ಉಪಯೋಗಕ್ಕೆ ಬರುತ್ತದೆ, ಕಾಲೇಜ್ ಬಿಟ್ಟು ಬೇರೆ ಕಡೆ ಉಪಯೋಗಕ್ಕೆ ಬರುತ್ತೆ, ಅದೇ ರೀತಿ ಮುಂದೆ ಪರಲೋಕಕ್ಕೆ ಉಪಯೋಗಕ್ಕೆ ಬರುತ್ತಲ್ಲ ಅದರ ಶ್ರೇಯಸ್ಸು ಅಂತ ಕರೀತಾರೆ. ಈ ಲೋಕದಲ್ಲಿ ಮಾತ್ರ ಉಪಯೋಗಕ್ಕೆ ಬಂದ್ರೆ ಅದು ಪ್ರೇಯಸ್ಸು, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಒಟ್ಟಾಗಿ ಉಪಯೋಗಕ್ಕೆ ಬಂದ್ರೆ ಅದನ್ನ ಶ್ರೇಯಸ್ಸು ಅಂತ ಕರೀತಾರೆ. ಇವತ್ತು ಶ್ರೇಯಸ್ಸಿನ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ ಜನಗಳಿಗೆ, ಶ್ರೇಯಸ್ಸಿನ ಪರಿಕಲ್ಪನೆಯೇ ಇಲ್ಲ. ಇವತ್ತು ಚಕ್ರ ಹೊಡೆದು ಸಿನಿಮಾ ನೋಡ್ತಾ ಕೂತ್ಬಿಟ್ಟು ಆನಂದ, ನಾಳೆ ಏನಾಗುತ್ತೆ ಎಚ್ಚರವೇ ಇಲ್ಲ ಅವರಿಗೆ. ನೋಡಿ ಏನಾಗುವ, ಅದು ಪರೀಕ್ಷೆ ಚಕ್ರ ಹೊಡೆದು ಕೂತಿರುತ್ತೋ ಗೋವಿಂದ ಅವನ ಅವಸ್ಥೆ. ಆರಾಮ ಕೂತಿದ್ರೆ ಸೀಟ್ ಸಿಕ್ಕಿದ್ರೆ ಮುದುಕು ತಗೊಂಡ್ಬಿಟ್ಟಿದ್ದು, ದನ್ನ ನಡೆದ್ರೆ ಅದೇನಲ್ಲ, ಅದು ಪರೀಕ್ಷೆ ನಡೀತಾ ಇತ್ತು. ಇವತ್ತು ಅಂತ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ. ಲೌಕಿಕದ ಆಕರ್ಷಣೆಯವಾಗ ಒಳಗಾಗಿರ್ತಕ್ಕಂಥ ಮನುಷ್ಯ ತಾತ್ವಿಕ ವಿಚಾರವನ್ನು ಪೂರ್ತಿ ಕೈಬಿಟ್ಟುಬಿಟ್ಟು ನಾನು ಭಾರಿ ಸುಖವಾಗಿದ್ದೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಎಂಥ ಭ್ರಮೆ ಇದು ಒಂದು. ಈ ಭ್ರಮೆ ಎಷ್ಟು ಆಶ್ಚರ್ಯ, ಬಂದು ಯಾವ ಸಿನಿಮಾ ಆಕ್ಟ್ರೆಸ್ ಸತ್ತಲ್ಲ, ಕೋಟಿಗಟ್ಟಲೆ ಆಸ್ತಿ, ಬರೀ 25 ಲಕ್ಷ ರೂಪಾಯಿ ಕ್ಯಾಶು, ಕೊನೆಗೆ ಅನಾಥಿಯಾಗಿ ಸತ್ತು ಹಣ ಸಿಗಬೇಕು 3 ದಿವಸ ಆತರೆ ಬಂದ ಮೇಲೆ. ಎಂದು ಹಣ ಕಾಪಾಡೋದಾಗಿದ್ರೆ ಅವ್ರು 10 ಲಕ್ಷ ಸಾಯ್ಬೋದಾಗಿತ್ತು, ಬದುಕಬಹುದಾಗಿತ್ತು, ಎರಡು ಸಾಧ್ಯವೇ ಆಗಲಿಲ್ಲ. ನಮ್ಮ ಹಣಕಾಸುಗಳು ಕಾಪಾಡೋದಿಲ್ಲ ಅಂತ ಹೇಳೋದಕ್ಕೆ ಅದಕ್ಕಿಂತ ಒಂದು ದೊಡ್ಡ ದೃಷ್ಟಾಂತ ಇಲ್ಲ ಅಂತ ಎಷ್ಟೋ ನಡೀತಿ. ಕೆಲವು ಗೊತ್ತಾಗತ್ತೆ, ಕೆಲವು ಗೊತ್ತಾಗೋದಿಲ್ಲ ಅಷ್ಟೇ ಹೊರತು, ನಿಜವಾಗ್ಲೂ ಸಹ ನಮ್ಮನ್ನು ಶಾಶ್ವತ ಉಳಿಸ್ತಕ್ಕಂಥದ್ದು ಧರ್ಮ. ಮುಂಚೆ ಮಾಡಿರೋ ಧರ್ಮವಾ ಅದಕ್ಕಂತೆ ಸಾರಿತು. ಧರ್ಮ ನಮ್ಮನ್ನ ಸಂರಕ್ಷಣೆ ಮಾಡೋ ಹಾಗೆ ಬೇರೆ ಯಾವುದನ್ನು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮನುಷ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡಿಕೊಳ್ಳೋದಕ್ಕೆ ತತ್ವವನ್ನು ಹೇಳ್ತಾನೆ. ಆದ್ರೆ ತತ್ವದ ಕಡೆ ಗಮನ ಬರಬೇಕಲ್ಲ, ತತ್ವ ಬಹಳ ಜಟಿಲ ಅಂತ ದೃಷ್ಟಿಯಿಂದ ಅದನ್ನು ಒಳ್ಳೆ ರಂಜಕವಾಗಿ ಹೇಳಿದ್ದು ಮಹಾಭಾರತದ ವೈಶಿಷ್ಟ್ಯ. ಆಗ ಅದು ಕಾವ್ಯವಾಯಿತು, ವಿಷಯ ಶಾಸ್ತ್ರ ಹೇಳಿದ್ದು ಕಾವ್ಯವಾಗಿ, ಇದು ಭಾರಿ ವೈಶಿಷ್ಟ್ಯ. ಇವತ್ತು ಕೆಮಿಸ್ಟ್ರಿ ಶಾಸ್ತ್ರ, ಫಿಸಿಕ್ಸ್ ಶಾಸ್ತ್ರ ಅದು ಕಾವ್ಯಮಯ ಹೇಳ್ಬಿಟ್ರೆ ಗೋವಿಂದ, ಇರೋದಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅದರಲ್ಲೇ ಫೇಲ್ ಆಗ್ತಿರ್ತಾರೆ ಮನುಷ್ಯ. ಇನ್ನು ಪೊಯೆಟ್ರಿಯಾಗಿ ಹೇಳಿದ್ರೆ ಗೋವಿಂದ. ಆದ್ರೆ ವೇದವ್ಯಾಸರು ಎಂಥ ಮಹಾನುಭಾವರು ಅಂದ್ರೆ ಅತ್ಯಂತ ಜಟಿಲವಾದ ತತ್ವವನ್ನ, ಅದು ಎಂಥ ತತ್ವ, ಕಣ್ಣಿಗೆ ಕಾಣತಕ್ಕಂಥದ್ದಲ್ಲ. ಮತ್ತೆ ನಾವು ಫಿಸಿಕ್ಸ್ ಅನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಬಹುದು, ಹಾಗೆ ತೋರಿಸಿದ್ರೆ ಸೈನ್ಸ್ ಆಗೋದು, ಸೈನ್ಸ್ ಕೆಮಿಸ್ಟ್ರಿನ ಹಾಗೆ ತೋರಿಸಬಹುದು. ಸೈನ್ಸ್ ಅಲ್ಲಿ ಯಾವ ಭಾಗ ಬೇಕಾದ್ರೂ ಕೂಡ ವೆರಿಫೈಯಬಲ್ ಅದು. ಆದ್ರೆ ತತ್ವಜ್ಞಾನ ಅನ್ನೋದನ್ನ ಆ ರೀತಿ ವೆರಿಫೈ ಮಾಡಕ್ ಬರೋದಿಲ್ಲ, ವೆರಿಫೈ ಮಾಡೋ ಮೆಥಡ್ಡೇ ಬೇರೆ. ಅಂಥ ತತ್ವಗಳನ್ನ ಕಥೆಯ ರೂಪದಲ್ಲಿ ಹೇಳ್ತಾರೆ ಅಂದ್ರೆ ಎಂಥ ಕೌಶಲ್ಯ ಇದೆ, ಇದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇದೆ. ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಕಥೆಗಳ ಮೂಲಕ ಹೇಳ್ಕೊಂಡು ಪದ್ಧತಿ ವೇದವ್ಯಾಸರು ಇದ್ರೆ ಅವೆಲ್ಲ ಚಿಕ್ಕವರೇನೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದ. ಅದು ಎಂಥ ಕಥೆ, ಸಾಮಾನ್ಯ ಮಕ್ಕಳಿಗೆ ಕಥೆ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್. ಈ ಮತ್ತೆ ಕೇಳಿದ್ದೆ ಕೇಳ್ತಾರೆ, ಅದು ಆಶ್ಚರ್ಯ. ಕೇಳಿದ್ದೇನೆ ಹೇಳಿದ್ದೆ ಹೇಳ್ಬೇಕು ಅವರಿಗೆ, ಭಾರಿ ಖುಷಿ ಅವ್ರಿಗೆ. ಕಥೆ ಮುಂದೆ ಅವರೇ ಹೇಳ್ತಿರ್ತಾರೆ, ಬೇಕಾದ್ರೆ ಮತ್ತೆ ಹೇಳ್ಬೇಕು, ಮುಂದೆ ಏನಾಗುತ್ತೆ ಮರ್ತ ಅವರಿಗೆ ಜ್ಞಾಪಿಸ್ತಾರೆ. ಸ್ಟಿಲ್ ಕೇಳಿದ್ರೆ ಅವ್ರಿಗೆ ಆನಂದ, ಒಂದು ವಿಚಿತ್ರ ಸೈಕಾಲಜಿ. ಅದನ್ನು ವೇದವ್ಯಾಸದ ಮುಂದೆ ಇಟ್ಟಿದ್ದಾರೆ. ಎಂಥ ಕಥೆಗಳು, ಮಹಾಭಾರತದ ಕಥೆಗಳನ್ನು ಕೇಳಿದವರಿಗೆ ಇನ್ನೊಂದು ಕಥೆ ಹಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತ ಭಾಗವತಾದಿ ವೇದವ್ಯಾಸರ ಕಥಾ ಪ್ರಪಂಚ ತೀರ ವಿಲಕ್ಷಣ. ಅದರಲ್ಲಿ ಮಾತು ಮಾತಿಗೆ ತತ್ವ ತುಂಬಿರುತ್ತೆ. ಕೇಳೋದಕ್ಕೆ ಹೋದ್ರೆ ಚಿಕ್ಕ ಮಕ್ಕಳು ಕೂಡ ಭಾರಿ ಎಂಜಾಯ್ ಮಾಡಬಹುದು ಅಂತದನ್ನು ಹೇಳ್ತಾರೆ. ಅದರಲ್ಲೂ ಜನಗಳಿಗೆ ಇನ್ನೊಂದು ಭಾರಿ ವಿಶೇಷ ಆಸಕ್ತಿ ಯಾವುದರ ಜಾಸ್ತಿ ಅಂದ್ರೆ ಈ ಫೈಟಿಂಗ್ ಅಂದ್ರೆ ಎಲ್ಲದೂ ಭಾರಿ ಆಸಕ್ತಿ. ಸಿನಿಮಾ ನಾಟಕಗಳೆಂದು ಫುಲ್ ಫೈಟಿಂಗ್ ಇದ್ದಷ್ಟು ಭಾರಿ ಜೋರು. ವೇದವ್ಯಾಸರು ಅದನ್ನು ಸೇರಿಸ್ತಾರೆ, ಇದು ಭಾರಿ ಆಸಕ್ತಿ. ಯುದ್ಧ ನೋಡಿ ಎಂಥ ಭಯಂಕರ ಯುದ್ಧಗಳು, ಇವತ್ತಿನ ಯಾವ ಹೋರಾಟವೂ ಅಷ್ಟು ಭಯಂಕರ ಇರಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದ ಯುದ್ಧ ಅಂದ್ರೆ, ರಾಮಾಯಣದ ಯುದ್ಧ ಅಂದ್ರೆ ಜಗತ್ತು ಕಂಡ ಎರಡು ಮಹಾಯುದ್ಧಗಳು. ರಾಮಾಯಣದಂತ ಯುದ್ಧವನ್ನು ವಾಲ್ಮೀಕಿಗಳೇ ಹೇಳ್ತಾರೆ, ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರ್ ಇವ. ರಾಮ ರಾವಣರ ಯುದ್ಧ, ರಾಮ ರಾವಣರ ಯುದ್ಧ ಇದ್ದಾಗಿತ್ತೇ ಹೊರತು ಇನ್ಯಾವುದಕ್ಕೂ ಹೋಲಿಸಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅನಂತರದ ಯುದ್ಧ, ಈ ಕುರುಪಾಂಡವರ ಯುದ್ಧ. ಕುರುಪಾಂಡವರ ಯುದ್ಧ ಅನಂತರ ದೊಡ್ಡ ದಾಖಲೆಯ ಯುದ್ಧ. ಅನೇಕ ದೃಷ್ಟಿಯಿಂದ ರಾಮಾಯಣದ ಯುದ್ಧಕ್ಕಿಂತ ಮಹಾಭಾರತದ ಯುದ್ಧ ಬಹಳ ಹೆಚ್ಚು ಪ್ರಮುಖವಾಗುತ್ತದೆ. ಅನೇಕರಿಗೆ ಆಶ್ಚರ್ಯವಾಗಬೇಕು, ಯಾಕೆಂದ್ರೆ ಸ್ವತಃ ಭಗವಂತನಾದ ರಾಮ ಯುದ್ಧ ಮಾಡ್ತಿದ್ದಾನೆ, ಇಲ್ಲಿ ಕೃಷ್ಣ ಯುದ್ಧ ಮಾಡ್ತಾ ಇಲ್ಲ. ಆದರೂ ಕೂಡ ಅದಕ್ಕಿಂತ ಇದೇ ಶ್ರೇಷ್ಠ, ಇದು ಬಹಳ ಆಶ್ಚರ್ಯ. ಆ ಯುದ್ಧಕ್ಕೆ ಈ ಯುದ್ಧನೇ ಶ್ರೇಷ್ಠ. ಮುಂದೆ ನೋಡ್ತೇವೆ ಯಾತಕ್ಕೆ ಅಂತ ಹೇಳಿ, ಅದನ್ನ ಅದು ಮನಸ್ಸಲ್ಲಿ ಇದ್ರೆ ಸಾಕು. ರಾಮದೇವರು ಸರ್ವೋತ್ತಮರೋದು ವಿವಾದ ಇಲ್ಲ, ಆದರೆ ಅವರ ಯುದ್ಧವನ್ನ ಭಾರಿ ದೊಡ್ಡದಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮುಂದೆ ಯಾವ ಯುದ್ಧ ಭಾರಿ ದೊಡ್ಡದಿರುತ್ತೆ ಮಧ್ಯೆ ಲೆಕ್ಕ ಹಾಕಿ ನೋಡಿದಂತೆ, ಭಗವಂತನ ಮುಂದೆ ಯಾವ ಯುದ್ಧ? ಇವತ್ತು ಇರುವೆಗಳಿಗೆ ಗೊತ್ತೆ ಫೈಟಿಂಗ್ ಮಾಡ್ತಾನೆ, ಒಬ್ಬರು ನೋಡಕ್ ಬರೋದಿಲ್ಲ. ಇರುವೆಗಳು ಒಂದು 1000 ಇರುವೆಗಳು ಒಬ್ಬ ಮನುಷ್ಯ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕೋಲ್ ಹಿಡ್ಕೊಂಡು ನಿಂತಿದ್ದಾನೆ ಅಂದ್ರೆ ಯಾರು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಯಾಕೆ ದೇವರು ಯುದ್ಧಕ್ಕೆ ನಿಂತಾರೆ ಏನರ್ಥ? ದೇವರು ಭಗವಂತ ಏನ್ ಬೇಕಾದ್ರೂ ಮಾಡಬಲ್ಲ, ಕೇವಲ ಸಂಕಲ್ಪದಿಂದ, ಸಂಕಲ್ಪ ಮಾತ್ರದಿಂದ ಜಗತ್ತನ್ನೆಲ್ಲ ಭಸ್ಮ ಮಾಡಿ ಬಿಡಬಲ್ಲ ಅಂತ ಪರಮಾತ್ಮನಿಗೆ ಯಾವುದು ಎದುರಾಳಿ ಆಗಲು ಸಾಧ್ಯ ಇಲ್ಲ. ಆದ್ರಿಂದ ಅದೊಂದು ನಾಟಕದ ಯುದ್ಧ ಇದ್ದಾಗಲ ಅಷ್ಟೇ. ಆದರೆ ರಾಮಾಯಣದ ಮಹಾಭಾರತ ಯುದ್ಧ ಹಾಗಲ್ಲ. ಇಲ್ಲಿ ಭಗವಂತ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಕೂತು ಪಾಂಡವರಕ್ಕೆ ಯುದ್ಧ ಮಾಡಿಸ್ತಿದ್ದಾನೆ. ಈ ಕಡೆಯಿಂದ ಕೌರವರು ಆ ಕಡೆಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ಆಗ ಅದು ರೋಚಕವಾಗ್ತಾ ಇದೆ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಯುದ್ಧವಾಗಲಿಕ್ಕೆ ಮಹಾಭಾರತದ ಹಿರಿಮೆ. ಮಹಾಭಾರತದ ಯುದ್ಧ ಒಟ್ಟು 5 ಪರ್ವಗಳಲ್ಲಿ ಬರುತ್ತೆ. ಅದು ಇನ್ನೊಂದು ಕಾರಣ. ಅಲ್ಲಿ ಯುದ್ಧಕಾಂಡ ಒಂದೇ, ರಾಮಾಯಣ ಯುದ್ಧಕಾಂಡ ಅಂದ್ರೆ ಒಂದೇ ಯುದ್ಧಕಾಂಡ, ಇಲ್ಲಿ ಹಾಗಲ್ಲ. ಐದು ಯುದ್ಧ ಪರ್ವಗಳುಂಟು, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಮತ್ತು ಸೌಪ್ತಿಕ ಪರ್ವ ಅಂತೇಳಿ ಐದು ಪರ್ವಗಳಲ್ಲಿ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆದಷ್ಟಿದ್ರೂ ಇದರ ವ್ಯಾಪ್ತಿ ನಮಗೆ ಎಷ್ಟೊಂದು ಗೊತ್ತಾಗುತ್ತೆ. ಇನ್ನು ಅನೇಕ ಕಾರಣ ಉಂಟು, ಅದನ್ನು ನೋಡ್ತಾ ಇದ್ದೇವೆ ಈಗಾಗಲೇ. ಭೀಷ್ಮ ಪರ್ವದೊಳಗೆ ಭೀಷ್ಮರ ಎಂಥ ಅದ್ಭುತವಾದ ಸಾಮರ್ಥ್ಯ, 800 ವರ್ಷಗಳ ವೃದ್ಧರು, ಸಾಕ್ಷಾತ್ ಪರಶುರಾಮ ದೇವರ ಶಿಷ್ಯರು, ಯಾವುದೋ ಕಾರಣಕ್ಕೆ ದುರ್ಯೋಧನನ ವಶವರ್ತಿಗಳಾಗಿ ಬಿಟ್ಟು ಭಯಂಕರ ಯುದ್ಧವನ್ನು ಮಾಡ್ತಾರೆ. 18 ದಿವಸಗಳ ಯುದ್ಧದಲ್ಲಿ ಅವರು ಮಾಡಿದ 10 ದಿವಸಗಳ ಸೇನಾಧಿಪತ್ಯವನ್ನು ವಹಿಸಿದ್ದರು. ಅದು ಹೆಚ್ಚುಗಳ ಅರ್ಧ ಮುದೋದ ಲೆಕ್ಕ. ಈ ಮಧ್ಯೆ ಯುದ್ಧ ಪರ್ವದಲ್ಲಿ ಒಂದು ಪರ್ವಕ್ಕೆ ಅರ್ಧಕ್ಕಿಂತ ಜಾಸ್ತಿ ಮುದೋಗಿಬಿಟ್ಟಿದೆ. ಆದರೆ ಮುಂದೆ ರೋಚಕ ಘಟನೆ ನಡೀತಕ್ಕಂಥ ಮುಂದಿನ ಪರ್ವಗಳಲ್ಲಿ ಭೀಷ್ಮ ಪರ್ವಕ್ಕಿಂತ ಭೀಷ್ಮ ಪರ್ವದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಭಾಗ ಅಂದ್ರೆ ಭಗವಂತ ಮಾಡಿದ ಗೀತೆಯ ಉಪದೇಶ, ಅದು ಬಹಳ ಮುಖ್ಯ. ಪಾಂಡವ ಕೌರವರ ಯುದ್ಧ ಯಾವುದೋ ಯುದ್ಧದಂತ ಯುದ್ಧ ಅಲ್ಲ, ಅದಕ್ಕೊಂದು ತಾತ್ವಿಕ ಹಿನ್ನೆಲೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆಸ್ತಿಪಾಸ್ತಿ ನಡೆದ ಯುದ್ಧ ಅಲ್ಲ, ಅದು ಧರ್ಮಾಧರ್ಮಗಳ ಮಧ್ಯೆ ನಡೆದಂತ ಯುದ್ಧ. ಮತ್ತು 10 ರೂಪಾಯಿ ತಗೊಂಡಿದ್ದವನು 20 ರೂಪಾಯಿ ತಗೊಂಡ ಮುಖ್ಯ ಅಲ್ಲ, ಕಳ್ಳ ಇದ್ರೆ ಕಳ್ಳ ಅದು ಬಹಳ ಮುಖ್ಯ. ಕಳ್ಳತನ ಮಾಡಿದ್ದಾರೆ ಶಿಕ್ಷೆ ಕೊಡಬೇಕು. ಅಲ್ಲಿ ಕಾಲು ಶಿಕ್ಷೆ ಕೊಟ್ಟಿದ್ದು ಅಮೌಂಟ್ ಇದ್ದು ಶಿಕ್ಷೆ ಅಲ್ಲ, ಅವನ ಪ್ರವೃತ್ತಿಗೋಸ್ಕರ ಶಿಕ್ಷೆ ಇದೆ. ದುರ್ಯೋಧನರು ರಾಜ್ಯ ಕದ್ದಿದ್ದಾರೆ, ಪಾಂಡವರು ಹಿಡ್ಕೊಂಡಿದ್ದಾರೆ ಮುಖ್ಯ ಅಲ್ಲ, ಎಷ್ಟು ಅಧರ್ಮ ಪ್ರವೃತ್ತಿ ಕೈ ಹಾಕಿದ್ದಾರೆ ತೋರಿಸಬೇಕಾಗಿ. ಅಧರ್ಮ ಪ್ರವೃತ್ತಿಗೆ ಯಾರು ಇಳಿತಾರೆ ಅವರನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿ ಆ ಪ್ರವೃತ್ತಿಯನ್ನು ಖಂಡಿಸಬೇಕು. ಆ ಮೂಲಕ ಜಗತ್ತಿಗೆ ಪಾಠ ಆಗಬೇಕು. ಯಾರು ಧರ್ಮವನ್ನ ಎದುರಿಸ್ತಾರೆ, ಅಧರ್ಮಕ್ಕೆ ಶರಣಾಗ್ತಾರೆ, ಅವರು ಎಷ್ಟು ಹೀನಾಯವಾದ ಸೋಲನ್ನು ಕಾಣುತ್ತಾರೆ ಅಂತ ಜಗತ್ತು ಅರ್ಥ ಮಾಡ್ಕೋಬೇಕು. ಆ ಮೂಲಕ ಅಧರ್ಮಕ್ಕೆ ಮನುಷ್ಯ ಕೈ ಹಾಕದಂತೆ ಬದುಕಬೇಕು ಅಂತ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿನೇ ಯುದ್ಧಕ್ಕೆ ಅಷ್ಟು ಮಹತ್ವ ಇರೋದು. ಭಗವಂತ ಎಷ್ಟು ಉಪದೇಶ ಮಾಡಿದ ಅದರೊಳಗೆ, ಯುದ್ಧ ಅಂಬುದು ಮಾಡಲೇಬೇಕು. ಕ್ಷತ್ರಿಯರಿಗೆ ಯುದ್ಧಕ್ಕಿಂತ ದೊಡ್ಡ ಧರ್ಮ ಇಲ್ಲ, ಎಲ್ಲರ ಯುದ್ಧ ಮಾಡಬೇಕಾಗಿಲ್ಲ, ಕ್ಷತ್ರಿಯ ಯುದ್ಧ ಬಿಡಲು ಸಾಧ್ಯವೇ ಇಲ್ಲ. ಧರ್ಮ್ಯಾಧ್ಯ ಯುದ್ಧಾತ್ ಶ್ರೇಯೋ ಅನ್ಯತ್ ಕ್ಷತ್ರಿಯಶ್ಚ ನ ವಿದ್ಯತೆ. ಇವೆಲ್ಲ ನಮಗೆ ಯಾತಕ್ಕೆ ಬೇಕು ಅಂದ್ರೆ ನೋಡೋದಕ್ಕೆ ಏನಿಸ್ತಾರೆ, ತುಂಬಾ ಜನ ಹೊಡೆದಾಡ್ತಿದ್ದಾಗ ಯಾರು ದೊಡ್ಡವರು ಇದ್ದಿಲ್ವಾ ಅಂತ ಕೇಳ್ತಾರೆ. ಇದ್ರು ಅಂದ್ರೆ ಯಾಕೆ ಬಿಡಿಸಲಿಲ್ಲ ಅಂತ ಅಷ್ಟೇ ಕೇಳಿದ್ರೆ ಯಾಕೆ ಬಿಡಿಸಲಿಲ್ಲ, ಮೊದಲೇ ಪ್ರಶ್ನೆ ಇದು. ದೊಡ್ಡವರು ಇದ್ರೆ ಮೊದಲೇ ಮಾಡಬೇಕಾದ ಕೆಲಸ, ಇದು ಯುದ್ಧ ಅನರ್ಥಕಾರಕವಾದದ್ದು, ಯಾಕೆ ನಿಲ್ಲಿಸಲಿಲ್ಲ ಅಂತ ಕೇಳುತ್ತಾರೆ. ಇವತ್ತು ಮಹಾಭಾರತದ ಯುದ್ಧ 18 ದಿವಸಗಳ ಅವಧಿಯಲ್ಲಿ ಜಗತ್ತಿನಲ್ಲಿ ಯಾವ ಸುನಾಮಿ ಅಲೆಗಿಂತ ಜಾಸ್ತಿ ಜನ ಸತ್ರ ಅಷ್ಟು ಯುದ್ಧದಲ್ಲಿ. ಅಂತ ಯುದ್ಧ ವಿಶ್ವನಾಶಕವಾದಂತಹ ಯುದ್ಧ ಅದು. ಅದು ಆ ಹೊಸ ಯುಗನೇ ಪ್ರಾರಂಭವಾಯಿತು ಅಂತ ಹೇಳುತ್ತಾರೆ. ಮಹಾಭಾರತ ಯುದ್ಧದ ಪರಿಣಾಮ ಏನು ಅಂತ ಕೇಳಿದ್ರೆ ದ್ವಾಪರ ಯುಗ ಕ್ಲೋಸ್ ಆಗೋಯ್ತು, ಅಲ್ಲಿ ಹೊಸ ಯುಗ ಪ್ರಾರಂಭವಾಯಿತು. ಅದು ಯುಗಾಂತರನ್ನು ಉಂಟು ಮಾಡಿದಂತ ಯುದ್ಧ ಅದು. ಅಂದಮೇಲೆ ಅದು ಎಷ್ಟು ಅಪೌರವಾದ ಯುದ್ಧ. ಅದ್ರದ್ದು ಯಾರು ದೊಡ್ಡವರು ಇರಲಿಲ್ಲ ಅಂದ್ರೆ ಅಂತಿಂತ ದೊಡ್ಡವರು ಯಾತಕ್ಕೆ, ಜಗತ್ತಿಗೆ ಯಾವನಿಗಿಂತ ಮತ್ತೊಬ್ಬ ದೊಡ್ಡವನು ಇಲ್ವೇ ಇಲ್ಲ ಅಂತ ಕೃಷ್ಣನೇ ಇದ್ದಾನಲ್ಲಿ, ಮತ್ತೆ ಅವನ್ಯಾಕೆ ನಿಲ್ಲಿಸ್ತಿಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಭಗವದ್ಗೀತೆ ಹೊರಟಿದ್ರು. ಯುದ್ಧವನ್ನು ನಿಲ್ಲಿಸಿದ್ರೆ ಜಾಣತನ ಅಲ್ಲ ಅಂತ ಹೇಳ್ತಾರೆ. ಯುದ್ಧವನ್ನು ನಿಲ್ಲಿಸೋದು ಜಾಣತನ ಅಲ್ಲ, ಯುದ್ಧವನ್ನ ಮಾಡಬೇಕಾದಾಗ ಮಾಡಿಸಬೇಕಾದ್ದು ಜಾಣತನ. ಯೋಗ್ಯರ ಮಧ್ಯೆ ಯುದ್ಧ ನಡೆದಾಗ ನಿಲ್ಲಿಸಬೇಕು, ಯೋಗ್ಯರ ಅಯೋಗ್ಯರ ಮಧ್ಯೆ ಯುದ್ಧ ನಡೆದಾಗ ನಿಲ್ಲಿಸಬಾರ್ದು. ಕಳ್ಳ ನಡೆ ಪೊಲೀಸ್ ಹೋಗ್ತಾ ಇರ್ತಾನೆ, ಪೊಲೀಸ್ ಸಮಾಧಾನ ಮಾಡಿ ಬಿಟ್ಬಿಡ ಹೋಗ್ಲಿ ಅಂತ ಹೇಳಿಬಿಟ್ರೆ ಇದೆಂತ ಸಂಧಾನ ಇದು ಒಂದು. ಹಾಗೆ ಕಳ್ಳರ ಸಂಖ್ಯೆ ಸಿಕ್ಕಾಪಟ್ಟೆ ಬೆಳೀತಾ ಹೋಗುತ್ತೆ. ಮತ್ತು ಅಯೋಗ್ಯರ ಸಂಖ್ಯೆ, ಅಯೋಗ್ಯರ ಜೊತೆಗೆ ಸಂಧಾನ ಇಲ್ಲ. ಇದು ಮಹಾಭಾರತದ ಸಂದೇಶ. ಇದು ಯುದ್ಧ ಮಾಡಬೇಕೋ ಬಿಡಬೇಕೋ ಅಂತ ಸಾಮಾನ್ಯವಾದ ಪ್ರಶ್ನೆ. ನಮ್ಮ ಕಲ್ಪನೆ ಯುದ್ಧ ಮಾಡಬಾರದು ಅಷ್ಟೇ ನಮ್ಮ ಕಲ್ಪನೆ, ಅದಲ್ಲ. ಯಾರ ಮೇಲೆ ಅಂತ ಮೊದಲು ಪ್ರಶ್ನೆ ಹಾಕೋಬೇಕು. ಯೋಗ್ಯರ ಮೇಲೆ ಆದ್ರೆ ಮೊದಲು ನಿಲ್ಲಿಸಿಬಿಡು, ಯುದ್ಧ ಮಾಡಬೇಡ ಅಂತ ಹೇಳಿದ್ರು. ಆದ್ರೆ ಅಯೋಗ್ಯರ ಮೇಲೆ ಆದ್ರೆ ಮೊದಲು ಮಾಡಿ ಅವನ ಕತೆ ಮುಗಿಸಿಬಿಡು ಅಂತ ಹೇಳಿದ್ರು. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಯಾವುದೇ ಕಾರಣದಿಂದ ಅಧರ್ಮಿಗಳ ಜೊತೆಗೆ ಸಂಧಾನ ಸಂಪರ್ಕ ಸಾಧ್ಯವೇ ಇಲ್ಲ ಅಂತ ತಾನು ಭಗವಂತೇನು ಜಗತ್ತಿಗೆ ಸಾರ್ತಾನೆ. ಅರ್ಜುನ ನಿಮಿತ್ತ ಮಾಡ್ಕೊಂಡು ಬಿಟ್ಟು ಭೀಷ್ಮ ಪರ್ವದೊಳಗೆ ಅದಕ್ಕೆ ವಿವರಣೆ ಕೊಡ್ತಾ ಇದ್ದ. ಭೀಷ್ಮ ಪರ್ವದ ಮುನ್ನುಡಿಯಾಗಿ ಭಗವದ್ಗೀತಾ ಪರ್ವ ಏನು ಬಂದಿದೆ, ಅದು ಮಹಾಭಾರತದ ಯುದ್ಧದ ಅತ್ಯಂತ ಧಾರ್ಮಿಕತ್ವವನ್ನ ತಾತ್ವಿಕತ್ವವನ್ನ ಸಮರ್ಥನೆ ಮಾಡತಕ್ಕಂಥ ಭಾಗ. ಅರ್ಜುನ ಒಂದು ನೆಪ ಮಾತ್ರ ಪ್ರಶ್ನೆ ಕೇಳೋದಕ್ಕೆ, ಅರ್ಜುನ ಅಂತ ಪ್ರಶ್ನೆ ಎಷ್ಟರ ಕೇಳೋದು ಸಾಧ್ಯ ಇದೆ ಇವತ್ತು? ಅದಕ್ಕೆಲ್ಲ ಉತ್ತರ ಭಗವಂತ ಕೊಡುತ್ತಿದ್ದಾನೆ. ಇದು ಕ್ಷತ್ರಿಯರ ಪಾಲಿಗೆ, ಧರ್ಮರಕ್ಷಕರಾದ ಶತ್ರುಗಳ ಪಾಲಿ, ಕ್ಷತ್ರಿಯರ ಪಾಲಿಗೆ ಅಯೋಗ್ಯರನ್ನ ಎದುರಿಸಿ ಹೋರಾಡಿ ಯುದ್ಧ ಮಾಡಿ ಜಯಗಳಿಸತಕ್ಕಂಥದ್ದು ಮೂಲಭೂತವಾದ ಕರ್ತವ್ಯ. ಅಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಕರ್ತವ್ಯನೇ ಇಲ್ಲ ಇನ್ನೊಂದು ಬೇರೆ ಜೊತೆಗೆ. ಅದಕ್ಕಿಂತ ಅನೇಕ ಕರ್ತವ್ಯಗಳ ಮಧ್ಯೆ ಒಂದು ಕರ್ತವ್ಯ ಅಲ್ಲ ಅದು, ಅತ್ಯಂತ ಮುಖ್ಯವಾಗಿರತಕ್ಕಂಥ ಕರ್ತವ್ಯ ಎಂಬುದನ್ನು ಭಗವಂತ ವಿಶೇಷವಾಗಿ ಸಾರಿ ಆ ಯುದ್ಧ ತನ್ನ ಸಂಕಲ್ಪಕ್ಕೆ ತಡಿತಕ್ಕಂಥ ಅದಕ್ಕೆ ತಕ್ಕಂತೆ ನಡೀತಕ್ಕಂಥ ಯುದ್ಧ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ, ಲೋಕನಾಶಕ್ಕೋಸ್ಕರ ತಾನೇ ಅಣಿಯಾಗಿ ನಿಂತಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಕಾಲರೂಪಿಯಾಗಿ, ಮಾರಕನಾಗಿ, ಮೃತ್ಯು ಸ್ವರೂಪನಾಗಿ ತಾನೇ ನಿಂತಿದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ ಯುದ್ಧವನ್ನು ಮಾಡಿಸ್ತಾ ಇದ್ದಾರೆ. ಅದರಿಗೆ ಭೀಷ್ಮರಂತ ದೊಡ್ಡವರ ವಿರುದ್ಧ ಯುದ್ಧ ಮಾಡಬೇಕಾಗಿದೆ. ದೊಡ್ಡವರು ಸಣ್ಣವರು ಮುಖ್ಯ ಅಲ್ಲ, ಅವರು ಅಧರ್ಮವನ್ನು ಮಾಡಿದರೆ ಯಾರೂ ನಿದ್ರಾಹ್ಯರು. ಭಗವದ್ಗೀತೆಯ ಮತ್ತೊಂದು ಸಂದೇಶ, ದೊಡ್ಡವರು ಸಣ್ಣವರು ಅಂತ ಮುಖ್ಯ ಅಲ್ಲ. ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಧರ್ಮ ತಪ್ಪಿದ್ರೂ ಶಿಕ್ಷೆ ತಪ್ಪಿದ್ದಲ್ಲ ಅವರಿಗೆ. ಮತ್ತೆ ಧರ್ಮ ತಪ್ಪಿದವರ ಜೊತೆಗೆ ಸೇರಿದರೂ ಕೂಡ ಶಿಕ್ಷೆ ತಪ್ಪಿದ್ದಲ್ಲ. ಭೀಷ್ಮಾದಿಗಳು ಸ್ವತಃ ಧರ್ಮ ತಪ್ಪಿದವರಲ್ಲ, ಆದರೆ ಧರ್ಮ ತಪ್ಪಿದ ದುರ್ಯೋಧನಾದಿಗಳ ಜೊತೆಗೆ ಸೇರಿಕೊಂಡು ಆದ್ದರಿಂದ ಅವರನ್ನು ನಾಶ ಮಾಡಲೇಬೇಕಾಗಿತ್ತು. ನಾರಾಯಣ ಬಿಟ್ ತದನಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋಧರ್ಮ. ಇದು ಮಹಾಭಾರತದ ಭಗವದ್ಗೀತೆಯ ದೊಡ್ಡ ಸಂದೇಶ. ಅಧರ್ಮಿಗಳ ಜೊತೆಗೆ, ಅಧರ್ಮಿಗಳಿಗೆ ಸಹಕಾರ ಕೊಡತಕ್ಕಂಥವರ ಜೊತೆಗೆ, ಅವರು ಪೂಜ್ಯರಾಗಿದ್ರೂ ಚಿಂತೆ ಇಲ್ಲ, ಯುದ್ಧ ಮಾಡಲೇಬೇಕು. ಅರ್ಜುನ್ ಹಾಗೆ ಕೇಳಿದ್ದ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿಹಿ ಪ್ರತಿಯೋಚ್ಯಾಮಿ ಪೂಜಾರ್ಹಾವರಿ ಸೂದನ. ಇವರು ಪೂಜೆಗೆ ಅರ್ಹರಾದವರು, ಇವರನ್ನು ಹೇಗೆ ಎದುರಿಸಲಿ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಅವೆಲ್ಲ ಲೆಕ್ಕ ಇಲ್ಲ, ಅಯೋಗ್ಯರನ್ನ ಯಾರು ಬೆಂಬಲಿಸ್ತಾರೆ ಅವ್ರ ನಾಶವಾಗಲೇಬೇಕು ಅಂತ ಸಂದೇಶವನ್ನು ಕೊಟ್ಟಿರೋದ್ರಿಂದ ಮಹಾಭಾರತ ಯುದ್ಧವನ್ನು ನೋಡೋ ರೀತಿಯೇ ಬದಲಾಗಬೇಕಾಗ, ಮಹಾಭಾರತದ ರೀತಿಯನ್ನು ನೋಡೋ ರೀತಿಯೇ ಬದಲಾಗಬೇಕು. ನಮ್ಮ ಆಟಗಾರ ಹೇಳ್ತಾರಲ್ಲ, ಬೇರೆ ದೇಶದ ಆಟ ಆಗಿದ್ರೆ ಆಟ, ಪಾಕಿಸ್ತಾನ ಜೊತೆಗಾದ್ರೆ ಯುದ್ಧ ಇದ್ದಾಗಲೇ, ಎಷ್ಟು ಡಿಫರೆನ್ಸ್ ಇಮ್ಮಿಡಿಯೇಟ್ಲಿ, ಇದು ಆಟ ಅಲ್ಲ, ಯುದ್ಧನೇ. ಆ ತರ ನೋಡೋ ರೀತಿಯೇ ಬೇರೆ ಆಗಿಬಿಡುತ್ತೆ ಅದು ಒಂದು. ತಾತ್ಪರ್ಯ ಅಲ್ಲಿ ಮನೋಭಾವ, ಆಡ್ತಕ್ಕಂಥವ್ರ ಮನೋಭಾವದ ಹಿನ್ನೆಲೆಯಲ್ಲಿ ಅದರ ಒಂದು ಯೋಗ್ಯತೆ ಅಂತ ತೀರ್ಮಾನವಾಗ್ತದೆ. ಇವತ್ತು ಗುರುಪಾಂಡವರ ಯುದ್ಧ ಆ ರೀತಿ ನಡೆದಿದೆ. ಅದು ಅಷ್ಟೇ, ಒಂದಷ್ಟಿನ ಎರಡು ಒಂದೇ ದೇಶಗಳು, ಪಾಕಿಸ್ತಾನ ಇಂಡಿಯಾ ಒಂದೇ ದೇಶಗಳು, ಅವರು ಒಂದೇ ಕುಟುಂಬದವರು, ಕೌರವರು ಪಾಂಡವರು, ಬೇರೆ ಕಡೆ ಅಲ್ಲ, ಒಂದೇ ಕುಟುಂಬದ ಜನ ಯುದ್ಧ ಮಾಡ್ತಿದ್ದಾರೆ ಅಂದ್ರೆ ಎಂತ ಆಶ್ಚರ್ಯ. ಅದು ಜಾಗತಿಕ ಯುದ್ಧವಾಯಿತು, ವಿಶ್ವದಾಖಲೆ ಯುದ್ಧವಾಯಿತು. ಆ ದೃಷ್ಟಿಯಿಂದನೇ ಇವತ್ತು ಕುರುಪಾಂಡವರ ಯುದ್ಧ ರೋಚಕವಾಗಲಕ್ಕೆ ಅದೇ ಕಾರಣ. ಅದರ ಫಲಿತಾಂಶ 10 ದಿವಸಗಳ ಯುದ್ಧದೊಳಗೆ ಭೀಷ್ಮರು ಎಷ್ಟೇ ಚೆನ್ನಾಗಿ ಯುದ್ಧ ಮಾಡ್ತಾರೆ, ಪಾಪ ಅವರೆಲ್ಲ ಪ್ಲಸ್ ಪಾಯಿಂಟ್ಗಳೇ, ದೊಡ್ಡ ಮೈನಸ್ ಪಾಯಿಂಟ್ ಅಧರ್ಮವನ್ನು ಹಿಡಿದಿದ್ದಿಷ್ಟೇ. ಏನ್ ಮಾಡ್ಬೇಕು ಈ ಮಧ್ಯೆ, ಅಧರ್ಮದ ಪಕ್ಷ ಹಿಡಿದಿದ್ದಾರೆ. ಕೊನೆಗೆ ತಾವು ತಮ್ಮನ್ನೇ ಬಲಿ ಕೊಡಕ್ಕೆ ಸಂಘ ಬಂತು. ಕೊನೆ ಅವ್ರಿಗೆ ಗೊತ್ತಿತ್ತು, ಧರ್ಮರಾಜ ನಮಸ್ಕಾರ ಮಾಡಿದ್ರೆ ಹೇಳ್ತಾರೆ, ನೀನು ಜಾಣ, ನೀನು ಬುದ್ಧಿವಂತ, ಗೆಲುವು ನಿಮಗೆ ಕಟ್ಟಿಟ್ಟ ಬುತ್ತಿ, ನಮ್ಮ ಸ್ಥಿತಿ ಹಾಗಲ್ಲ, ಅರ್ಥಸ್ಯ ಪುರುಷೋ ದಾಸಃ, ನಾವೆಲ್ಲ ಯಾವುದು ಹಂಗಿಗೊಳಗ ಯುದ್ಧ ಮಾಡ್ತಾ ಇದ್ದೇವೆ, ನಮಗೆಂದು ಜಯ ಬರೋದಿಲ್ಲ, ನಿಮಗೆ ಜಯ ಬರುತ್ತೆ ಅಂತ ಹೇಳಿದವರೇನೆ. ಅಷ್ಟು ಗೊತ್ತಿದ್ದು ಖಚಿತವಾಗಿ ಯುದ್ಧವನ್ನು ಮಾಡಿ ಕೊನೆಗೆ ಅವರು 10 ದಿವಸ 17 ದಿವಸ ಸಾಯಂಕಾಲದ ಹೊತ್ತಿಗೆ ಶರಮಂಚದ ಮೇಲೆ ಹೊರಗ್ತಾರೆ, ಪ್ರಾಣವನ್ನು ಬಿಡೋದಿಲ್ಲ. ಉತ್ತರಾಯಣವನ್ನು ಕಾಯ್ತಾ ಕೂತರಂತೆ, ಸ್ವಚ್ಛಂದ ವೃತ್ತಿತ್ವ ವರ ಇದ್ದೇನು ಉಪಯೋಗ ಮಾಡ್ಕೋತಾ ಇದ್ದ. ಎಲ್ಲರೂ ಆಗಿರಬೇಕು ಅಂತ ನಿಯಮ ಇಲ್ಲ, ಆದ್ರೆ ಅವಕಾಶ ಸಿಕ್ಕರೆ ಉಪಯೋಗ ಮಾಡ್ಕೊಳ್ಳೋದೇನೋ ತಪ್ಪಲ್ಲ. ಉತ್ತರಾಯಣದ ಮರಣಕ್ಕೋಸ್ಕರವಾಗಿ ಅವ್ರು ಹಾಗೆ ಎಲ್ಲೋ ಅಲ್ಲ, ಮನೆಯೊಳಗಿರೋದೇ ಕಷ್ಟ, ರಣರಂಗ ಶರಮಂಚದ ಮೇಲೆ ಎಂಜಾಯ್ ಮಾಡ್ಕೋತ ಪೋಸ್ಟ್ಪೋನ್ ಮಾಡೋದು ಬೇರೆ, ಅದು ಹಿಂಸೆ ಮಾಡ್ಕೊಂಡು ಪೋಸ್ಟ್ ಮಾಡ್ಬೇಕಂತ ಏನು ಆಶ್ಚರ್ಯ ಇರೋದು. ಅಂತ ಹಿಂಸೆಯ ಮಧ್ಯೆ ನಾನಿನ್ನೂ ಬದುಕಬೇಕು, ಅದಕ್ಕೊಂದು ಕಾರಣ ಇದೆ ಅಂತ ಮನಸ್ಸಿಗೆ ಅನಿಸ್ತಾ ಇದೆ. ಅವರಿಗೆ ತಾಯಿ ಗಂಗಾದೇವಿ ಸಂದೇಶ ಕಳಿಸಿಲ್ಲಂತ, ಅವ್ರು ಬೀಳ್ತಿರ್ಲಿಕ್ಕೇನೆ, ಇದು ಉತ್ತರಾಯಣ, ನಮ್ಮ ಮಗನಿಗೆ ಹೇಳಿ ಅಂತ ಋಷಿಗಳನ್ನು ಕಳಿಸಿಕೊಟ್ರು. ನಮ್ಮ ಮಗನಿಗೆ ಹೇಳಿ ಈ ಪ್ರಾಣ ಬಿಡೋದು ಬೇಡ, ಆತ ಕಾಯಿಲೆ ಅಂತ ಹೆರುಕಳಿಸಿದ್ರಂತೆ, ಋಷಿಗಳು ಬಂದ್ರಂತೆ ಹೇಳಿದ್ರಂತೆ. ವೇದವ್ಯಾಸರು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಹೇಳಿದ್ರು ಅಂದ್ರೆ, ನೇರ ಬರಲಿಲ್ಲ ಅಂತವ್ರು, ಹಂಸ ಪಕ್ಷಿಗಳ ರೂಪದಲ್ಲಿ ಬಂದ್ರಂತೆ, ಹಂಸ ಪಕ್ಷಿಗಳ ರೂಪದಲ್ಲಿ ಒಂದು ಸಂದೇಶ ಕೊಟ್ರಂತೆ, ನೀನು ಪ್ರಾಣ ಬಿಡಬೇಡ ಅಂತ ತಾಯಿ ಹೇಳ್ಕಳಿಸಿದ್ದಾಳೆ ಅಂತ ಹೇಳಿದ್ರಂತೆ. ಎಷ್ಟು ಮಾರ್ಮಿಕವಾದದ್ದು ಅಂದ್ರೆ, ಋಷಿ ಮುನಿಗಳು ಯಾವುದೇ ರೂಪದಲ್ಲಿ ಬರ್ತಾರೆ ನಮಗೆ ಅರ್ಥವಾಗೋದಿಲ್ಲ, ಅದು ಸಂದೇಶ ತಿಳ್ಕೊಳ್ತಕ್ಕಂತಹ ಒಂದು ತಿಳುವಳಿಕೆ ನಮಗೆ ಇರಬೇಕಷ್ಟೇ, ಅದನ್ನು ಅವರು ಪಾಲಿಸಿದರು. ಅವತ್ತಿನ ದಿವಸ ಅರ್ಜುನ ತಲೆದಿಂಬು ಕೇಳಿದ, ಅವರು ತಲೆದಿಂಬು ಕೊಟ್ಟ, ಅವರು ಕೇಳಿದ ತಕ್ಷಣ ದುರ್ಯೋಧನಾದಿಗಳು ಆಗಲಾರದ್ದನ್ನ ಮಾಡಿದರು. ಇಲ್ಲೂ ಪಾಂಡವರ ರೀತಿ ನೋಡಿ, ಯುದ್ಧದಲ್ಲಿ ಹೊಡೆದಿದ್ದಾರೆ, ಬಿದ್ದಿದ್ದಾರೆ, ತಲೆದಿಂಬು ಕೇಳಿದ್ರೆ ನಿಮ್ಗೆ ಯಾಕೆ ತಲೆದಿಂಬು ಕೊಡಬೇಕು ಅಂತೆಲ್ಲ ಕೌಲಿಲ್ಲ, ಯಾಕೆ ನಿಮ್ ಕೆಲಸ ಅಂತ ಹೇಳಲಿಲ್ಲ. ಆ ಯುದ್ಧ ಬೇರೆ, ವೈಯಕ್ತಿಕವಾದ ಗೌರವ ಬೇರೆ. ಇದನ್ನ ಮಹಾಭಾರತವಾಗಿ ಅರ್ಥ ಮಾಡ್ಕೋಬೇಕು. ವಿವಾದ ಅಂದ್ರೆ ವಿಶ್ವಾಸ ಕಳ್ಕೋಬೇಕಾಗಿಲ್ಲ, ವಿಶ್ವಾಸ ಅಂದ್ರೆ ಪ್ರಸಂಗ ಬಂದಾಗ ವಿವಾದ ಮಾಡದೇ ಇರಬೇಕಾಗಿಲ್ಲ ಎಂದು ಅರ್ಥ ಮಾಡ್ಕೋಬೇಕು. ಮೆಕ್ಯಾನಿಕಲಿ ಫಾಲೋ ಮಾಡೋದನ್ನು ಶಾಸ್ತ್ರ ಒಪ್ಪೋದಿಲ್ಲ. ಅದನ್ನೇ ಪ್ರಹ್ಲಾದ ಹೇಳಿತ್ತು, ಗುರುಕ್ತಮಪಿ ನಗ್ರಾಹ್ಯಂ ವ್ಯದರರ್ಥೆ ಅರ್ಥ ಕಲ್ಪನ. ಗುರುಗಳೇ ಹೇಳಿರಬಹುದು, ಅವ್ರು ಗುರುತ್ವ ಹೋಗೋದಿಲ್ಲ, ಅವ್ರು ಹೇಳಿದ ಮಾತಿಗೆ ಮನ್ನಣೆ ಸಿಗೋದಿಲ್ಲ. ಇದು ಭಾರಿ ವಿಶೇಷ. ಕ್ಲಾಸಲ್ಲ ಎಷ್ಟು ತಪ್ಪು ಬಂದಿರ್ತಾರೆ, ಮ್ಯಾಥಮೆಟಿಕ್ಸ್ ಮಾಡಬೇಕಾದ್ರೆ ಸಾರ ಅದನ್ನೇ ಬರ್ಕೊಳ್ಳೋ ಹುಡುಗ ಸಾರ್ ಅಂತ ಹೇಳ್ತಾರೆ, ಆ ಹೇಳೋ ರೀತಿ ಇರ್ಬೇಕಷ್ಟೇ, ಏನೋ ತಪ್ಪಾಡಿದ್ದೆ ಅಂತ ಹೇಳೋದಿಲ್ಲ. ಅದನ್ನ ಸಾರ್ ಸ್ವಲ್ಪ ನಿಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸ್ತದೆ, ಸ್ವಲ್ಪ ನೋಡಿ ಅಂತ ಹೇಳಿದಾಗ ಮೇಷ್ಟು ಕೂಡ ಒಳ್ಳೆ ಮೇಷ್ಟು ಆಗಿಬಿಟ್ಟು ಗುಡ್ ಅಂತಾನೆ, ಭರವಾಗ ವಿಚಾರಿಸ್ತೀನಿ ಅಂತ ಹೇಳೋದಿಲ್ಲ, ವಿಚಾರಿಸ್ತೀನಿ ಅಂತ ಹೇಳಿದ್ರೆ ಗುಡ್ ಅಂತ ಹೇಳ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಹುಡುಗ ಹುಡುಗ ಹೇಳ್ತಾರೆ, ನೋಡ ಹೇಗೆ ನೋಡಿದ್ದಿಲ್ಲ ಅಂತ ಗಮನಿಸಿದ್ದಾನೆ, ಹಾಗೆ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾನೆ. ಮೇಷ್ಟ್ರಿಗೆ ಗೊತ್ತು, ಈ ತಪ್ಪು ತನ್ನ ಪ್ರೊಫೆಸರ್ ಗಿರಿ ಕಳೆಯೋದಿಲ್ಲ ಅಂತ ಗೊತ್ತು ಅವನಿಗೆ. ಈ ಆಕಸ್ಮಿಕ ತಪ್ಪನ್ನ ಅಡ್ಮಿಟ್ ಮಾಡ್ಕೊಳ್ಳೋ ದೊಡ್ಡತನ ಇದೆ, ಹಠ ಮಾಡಿದಾರೆ ದಡ್ಡ ಆಗಿಬಿಡ್ತಾನೆ, ದೊಡ್ಡವನಾಗರು ದಡ್ಡ ಆಗಿ ಮೇಷ್ಟ್ರಿ ಬುದ್ಧಿ ಇನ್ನೂ ಹುಡುಗರ ಸಾರಿ ಅನ್ಬಹುದು, ಅವರಿಗೆ ಏನು ಉಪಯೋಗ ಇಲ್ಲ ಅಂತ ಅನ್ಕೊಂಡೇ ಹೋಗ್ತಾರೆ, ಬಟ್ ಅವ್ರು ಒಪ್ಕೊಂಡ ಖುಷಿ ಪಡ್ತಾರೆ. ಇವತ್ತು ಉಡ್ಕೊಂಡಿದ್ದ ಕ್ಲಾಸ್ ಎಷ್ಟೋ ವರ್ಷ ಹಾಗಾಗುತ್ತೆ, ಎಂತ ಪ್ರಸಿದ್ಧ ಪ್ರೊಫೆಸರ್ ಕೂಡ ಆಗ ಕಡೆ ಬಂದ ಬುದ್ಧಿವಂತ ಹುಡುಗ ನೋಟಿಸ್ ಮಾಡಿದಾಗ ಅವರು ಅರ್ಥ ಅಪ್ರಿಶಿಯೇಟ್ ಮಾಡ್ತಾರೆ. ಅದು ಭೀಷ್ಮರು ಹಾಗೆ ಮಾಡ್ತಾರೆ, ಭೀಷ್ಮರು ಅಂತ ಗುಣಗ್ರಾಹಿಗಳು, ಅರ್ಜುನನು ಅಂತ ಶ್ರೇಷ್ಠವಾದ ವ್ಯಕ್ತಿ, ಕಷ್ಟ ತಲೆದಿಂಬು ಕೊಟ್ಟಂತೆ. ಇನ್ನು ಅರ್ಥ ಮಾಡ್ಕೊಂಡಾಗ ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅಂತ ಗೊತ್ತಾಗ್ತದೆ. ದೊಡ್ಡವರ ವಿರುದ್ಧ ವಿರೋಧ ಬಂದಾಗ ತತ್ವವನ್ನೂ ಬಿಡದೆ ಗೌರವವನ್ನೂ ಕಳ್ಕೊಳ್ಳದೆ ಬದುಕತಕ್ಕಂಥ ಒಂದು ಹೊಸ ಯೋಗವನ್ನ ಕೌಶಲವನ್ನ ಮಹಾಭಾರತ ನಮ್ಮ ಮುಂದೆ ಇಡ್ತಾ ಇದೆ. ಅರ್ಜುನ ಅದನ್ನ ಮಾಡಿದ, ದುರ್ಯೋಧನ ಅದರಲ್ಲೂ ಸೋತ. ಮರು ದಿವಸ ಬೆಳಗಾಗ್ತಾರೆ. ಪಕ್ಷ ಸೇರಿ ತನ್ನ ಪಕ್ಷದವರು ಅವರು ಅವರಿಗೆ ಕೇಳಿಕೊಳ್ಳೋ ಯೋಗ್ಯತೆ ಇಲ್ಲ. ತನಗೋಸ್ಕರ ಹೋರಾಡಿದ್ದಾರೆ, ಪಾಪ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ಅಂಥವ್ರು ತರಜಮೆ ಕೊಡು ಅಂತ ಕೇಳಿದರೆ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ಅವನಿಗೆ. ಇನ್ನೇನು ಯುದ್ಧ ಅರ್ಥ ಮಾಡ್ಕೋತಾನೆ? ಮತ್ತೆ ತಾವ ಒಬ್ಬ ವ್ಯಕ್ತಿಯ ಮನಸ್ಸಿನ ಒಳಗಿರು ಭೀಷ್ಮರ ಮನಸ್ಸಿನ ಒಳಗಿರೋದನ್ನೇ ಅರ್ಥ ಮಾಡ್ಕೊಳ್ಳಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಭೀಮಾದಿ ಬಹಳ ದೊಡ್ಡವರ ಮನಸ್ಸಿನ ಒಳಗಿರೋದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಅವನಿಗಿಲ್ಲ ಅಂತಾಯ್ತು. ಮರು ದಿವಸ ಬೆಳಗಾಯಿತು, ಯಥಾ ಪ್ರಕಾರ ಎಲ್ಲ ಸೇರಿದ್ರು. ಆಗ ಅವರು ನೀರು ಬೇಕು ಅಂತ ಕೇಳಿದ್ರಂತೆ, ಅದು ನೋಡಿದ್ದೇವೆ ಈಗಾಗಲೇ. ಆಗ ನೀರು ಕೊಡೋ ಯೋಗ್ಯತೆ ಅವನಿಗಿಲ್ಲ. ಆ ದುರ್ಯೋಧನನಿಗೆ ನೀರು ಕೊಡ್ಲಕ್ಕೂ ಆಗಲಿಲ್ಲ, ನಮ್ಮ ಧನಕ್ಕೆ ನೀರು ಕೊಡೋ ಶಕ್ತಿ ಕೂಡ ಇಲ್ಲ ಸಾಯ್ಬೇಕಾದ್ರೆ ಅಂತ ಹೇಳಿದ್ದ. ಸಾಯ್ಬೇಕಾದ್ರೆ ದುಡ್ಡು ಬಂದು ನೀರು ಕೊಡತ್ತ ಬಾಯೊಳಗೆ? ಏನು ದುಡ್ಡು ಇರಲಿ, ಯಾರೋ ಒಬ್ಬ ಪಾಪಕ್ಕೆ ಬಂದು ಹಾಕ್ಬೇಕೆ ಹೊರತು ತನ್ನಷ್ಟಾಗ ದುಡ್ಡು ಕೊಡೋ ಶಕ್ತಿ ಯಾವ ನೀರಿಗೂ ಇಲ್ಲ. ಅದು ಹೊಟ್ಟೆಗೆ ಅನ್ನ ಬೇಕೆ ಹೊರತು ಚಿನ್ನ ಬೇಕಿಲ್ಲ ಅಂತ ಹೇಳಿದ್ದಾರೆ. ಚಿನ್ನ ಇಟ್ಟರೆ ಹೊಟ್ಟೆ ತುಂಬೋದಿಲ್ಲ, ಅನ್ನ ಕೊಟ್ಟರೆ ಹೊಟ್ಟೆ ತುಂಬುತ್ತದೆ. ಇದು ನಾವು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಶ್ರೇಯಸ್ಸು ಸಿಗೋದೇ ಇಲ್ಲ. ಆ ಕ್ಷಣಕ್ಕೆ ಅವನು ಸೋತ. ಮತ್ತೊಮ್ಮೆ ತಕ್ಷಣ ಅರ್ಜುನ ನೀರು ಕೊಡ್ತಾನೆ, ಅವರು ಬಯಸಿದ್ದನ್ನೇ ಕೊಡ್ತಾನೆ, ಅತ್ಯುತ್ತಮವಾದ ನೀರು. ಆ ರಣರಂಜದಲ್ಲಿ ನೀರು ಕೊಡೋದು, ಮನೆಯಲ್ಲಿ ನೀರು ಕೊಟ್ಟರೆ ಹೋಗಿ ಬೈದ್ಕೊಳ್ಳೋ ಜನ ಇರ್ತಾರೆ. ಎಷ್ಟೋ ಜನ ಪಾಪ ನೀರು ಬೇಕು ಅಂತ ಕೇಳಿದ್ರೆ, ಬೇಸಿಗೆ ಶುರುವಾಗ್ತಾ ಇದೆ ಕೇಳಿದ್ರೆ, ಎಷ್ಟು ಕೊಟ್ಟರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ಎಷ್ಟು ಪುಣ್ಯ ಬರುತ್ತೆ ಅಂತ ಗೊತ್ತಿಲ್ಲ, ಹೋಗಿ ಅಂತ ದೊಡ್ಡದ ಬಾಲಕದೇ ಗೊತ್ತೆ ಹೊರತೀವಿ, ಬೇರೆ ಗೊತ್ತಿರೋದಿಲ್ಲ. ನೀರಿಗೆ ಎಷ್ಟು ಮಹತ್ವ ಇದೆ, ನೀರು ಕೊಟ್ಟರೆ ನೀರು ಕೊಟ್ಟಾಗಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಜೀವನಂ ಭುವನಂ ವನಂ, ಜೀವನ ಲೈಫೇ ಕೊಟ್ಟಾಗಲೆಕ್ಕ ಅಂತ ಹೇಳಿ ಪ್ರಾಣ ಉಳಿಸ್ತಿ ಅಂತ ಹೇಳ್ತಾರೆ. ನೀರು ಕೊಟ್ಟವನಿಗೆ ಅಬ್ಬ ಪ್ರಾಣ ಉಳಿಸಿದ್ದಿ ಅಂತ ಹೇಳ್ತಾರೆ. ದೊಡ್ಡ ಪುಣ್ಯ ಕಾರ್ಯ. ಅಂತ ರಣರಂಗದಲ್ಲಿ ನೀರು ತರೋದು ಬಹಳ ಕಷ್ಟದ ಕೆಲಸ. ಅರ್ಜುನ ಆತ ಕೊಡಗದ ಹಿಡ್ಕೊಂಡು ಹೋಗ್ಲಿಲ್ಲ, ಏನಿಲ್ಲ, ಬಹುಶಃ ನಮ್ ಭಾರಿ ಅಡ್ವಾನ್ಸ್ ಅರ್ಜುನ ಅದೇ ಅಂತ ಹಿಂದೆ ಕಾರ್ಯ ಇದ್ದಲೇ ಹತ್ತಿದ್ರು, ಗ್ಯಾಸ್ ತಂದಿದ್ದೇವೆ, ಏನೋ ಹಿಡ್ಕೋತೇವೆ. ಅಡ್ಜುನೇಟ್ ಮಾಡಕ್ ಮಾತ್ರ ದೇವರಾಣಿ ಯಾರಿಗೂ ಬರೋದಿಲ್ಲ. ಆ ಕ್ಷಣಕ್ಕೇನೆ ಫ್ಲಾಸ್ಕ್ ಇದು ಕೊಟ್ಟಿದ್ದಲ್ಲ ಆತ, ಯಾವ್ದೋ ತರ್ತಿದ್ದಲ್ಲ, ಬಾಣ ಹೊಡೆದ್ರೆ ನೀರು ನೇರವಾಗಿ ಒಂದು ಬಾಯಲ್ಲೇ ಬಿತ್ತಂತೆ. ಲೋಟ ಕೂಡ ಬೇಕಿಲ್ಲ, ಸೀದ ಬಾಯಿಲಿ ಕೈಲಿ ಹಾಕೊಂಡು ಬಾಯಲ್ಲೇ ಕೂಡ ಹಾಕೋಬೇಕಾಗಿತ್ತು. ರಣರಂಗದಲ್ಲಿ ಇದನ್ನು ಮಾಡ್ತಾನೆ ಅಂತ ಕೇಳಿದ್ರೆ, ಆತನ ಆಸ್ತಿ ಏನಾಗಿತ್ತು? ಈ ಶಸ್ತ್ರವಿದ್ಯೆ ಆಸ್ತಿಯಾಗಿತ್ತು. ಶಸ್ತ್ರದಿಂದ ಏನನ್ನೂ ಸಾಧಿಸಬಲ್ಲೆ ಅಂತ ಅರ್ಜುನ ಯಶಸ್ಸನ್ನು ಕಂಡಿದ್ದ. ಅಲ್ಲಿ ಶಾಸ್ತ್ರದ ಮಹತ್ವ, ಶಸ್ತ್ರದ ಮಹತ್ವ ಅಲ್ಲಿ ನೋಡುತ್ತೇವೆ, ಶಾಸ್ತ್ರದ ಮಹತ್ವ ಇಲ್ಲಿ ನೋಡುತ್ತೇವೆ. ಅದನ್ನ ಅರ್ಜುನ ಮಾಡಿದ. ಆಗ ಅವರು ಭಾರಿ ಸಂಭ್ರಮ ಪಟ್ಟು ಹೇಳ್ತಾರೆ, ಇನ್ನಾದರೂ ಯುದ್ಧ ನಿಲ್ಲಿಸಿರಿ ಅಂತ ಕೇಳಿದ್ರೆ, ನನಗೆ ಅರ್ಥನೇ ಆಗಲಿಲ್ಲ. ಅರ್ಥ ಆಗಲಿಲ್ಲ ಆದ್ರೆ ಅನರ್ಥ ಆಯ್ತು ಅಂತಾನೆ ಅರ್ಥ. ನನಗೆ ಅರ್ಥ ಮಾಡಿಕೊಳ್ಳಕ್ಕಾಗಲಿಲ್ಲ, ಅನರ್ಥ ತಪ್ಪಿಸಿಕೊಳ್ಳಕ್ಕೂ ಆಗಲಿಲ್ಲ, ಫಲಿತಾಂಶ ಸ್ಥಿತಿಗೆ ಬಂತು. ಕೊನೆ ಅವ ಸಂದೇಶ ಅಂತ ಹೇಳಿದ್ರು, ದುರ್ಯೋಧನ ಹೊರಟೋದ, ಯುದ್ಧ ಶುರುವಾಗಬೇಕು ಅವತ್ತಿನ ದಿವಸದ ಯುದ್ಧ. ಅಷ್ಟೊತ್ತಿಗೆ ಯಾರಿಗೆ ಸೇನಾಧಿಪತ್ಯ ಕೊಡಬೇಕು ಅಂತ ಗುಂಜನ ಪ್ರಶ್ನೆ. ಸೇನಾಧಿಪತಿ ಇಲ್ಲದೆ ಯುದ್ಧ ಮಾಡಾಗಿಲ್ಲ, ಒಬ್ಬನು ಕ್ಯಾಪ್ಟನ್ ಇರಬೇಕು, ಎಂತನಾರು ಒಬ್ಬನು ಇರಬೇಕು, ಬಿಟ್ಟಿದ್ದಲ್ಲ. ಯಾರನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ದುರ್ಯೋಧನ ಇದರಲ್ಲಿ ಭಾರಿ ಬುದ್ಧಿವಂತ ಅವನು. ಅಂದ್ರೆ ದುರುಪಯೋಗ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದ ಅವನು. ಅವನು ಯೋಚನೆ ಮಾಡ್ತಾನೆ, ಯಾರಿಗೆ ಕೊಡಬಹುದು ಈಗ? ಅವನು ಮನಸ್ಸಲ್ಲಿ ಕರ್ಣನ ಕೊಡಬೇಕು ಅಂತಾನೆ ಇರೋದು, ಮೊದಲಿಗೆ ಕರ್ಣನೇ ಕೊಡಬೇಕು ನ್ಯಾಯವಾಗಿ. ಆದ್ರೆ ಕರ್ಣನಿಗೆ ಕೊಟ್ರೆ ಸೀನಿಯಾರಿಟಿ ಓವರ್ಲುಕ್ ಮಾಡಿದಾಗ ಆಗ್ತದೆ ಗೊತ್ತು ಅವನಿಗೆ. ಸರ್ಕಾರದಲ್ಲಿ ಇವತ್ತು ಕೂಡ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿರುತ್ತೆ, ಒಮ್ಮೆ ಮಾಡಾಕಿ ಬಿಡ್ತಾರೆ. ಆದ್ರೆ ಸಾಮಾನ್ಯವಾಗಿ ಸೀನಿಯಾರಿಟಿಗೆ ಒಂದು ಬೆಲೆ ಇರಬೇಕು. ಭೀಷ್ಮರಿಗೆ ಎಷ್ಟು ವೃದ್ಧರಾದವರು, ಕರ್ಣನಿಗೆ 100 ವರ್ಷ ಆಗ, ಭೀಷ್ಮರಿಗೆ 800 ವರ್ಷ. ಅಂಥವ್ರು ಇಗ್ನೋರ್ ಮಾಡೋ ಸಾಧ್ಯತೆ ಇರಲಿಲ್ಲ. ಜೊತೆಗೆ ಗುರುಕುಲ ಪಿತಾಮಹರವರು, ಅವರನ್ನು ಬಿಡ್ಲಕ್ಕೂ ಸಾಧ್ಯ ಇರಲಿಲ್ಲ. ಮತ್ತೆ ಓದಿದ ಸ್ಕೂಲು ಪರಶುರಾಮರ ಶಿಷ್ಯರು, ಅವ್ರು ಮೊದಲೋದವರು, ಅವರೇ ಅಲ್ಲೂ ಸೀನಿಯಾರಿಟಿನೇ, ಏಜ್ ವೈಸ್ ಸೀನಿಯಾರಿಟಿ, ಆಮೇಲೆ ಅಕಾಡೆಮಿಕ್ ಸೀನಿಯಾರಿಟಿ ಇತ್ತು, ಎಲ್ಲ ಸೀನಿಯಾರಿಟಿ ಇತ್ತು. ಆದ್ರಿಂದ ಅವರಿಗೆ ಕೊಟ್ಟ. ಜೊತೆಗೆ ಪಾಂಡವರಿಗೆ ಅವ್ರ ಮೇಲೆ ಗೌರವ ಇದೆ, ಆದ್ರಿಂದ ಏನಾದರೂ ಆಗ್ಲಿ ಅಂತ ಕೊಟ್ಟಿದ್ದ ಪಾಪ. ಆದರೆ ಭೀಷ್ಮರು ಬಿದ್ದ ಮೇಲೆ ನೆಕ್ಸ್ಟ್ ಕರ್ಣನ ಕೊಡಬೇಕು ನ್ಯಾಯವಾಗಿ, ಕೊಡಾಗಿಲ್ಲ. ಯಾಕೆ? ಕರ್ಣನ ಕೊಡ್ಲಿಕ್ಕೆ ಅಂತ ಹೋದ್ರೆ ಕರ್ಣನಿಗೂ ಗುರುಗಳು ದ್ರೋಣಾಚಾರ್ಯ ಇದ್ದಾರೆ. ಈ ಮಧ್ಯೆ ಕರ್ಣನಿಗೆ ಬ್ರಹ್ಮಾಸ್ತ್ರ ಹೇಳ್ಕೊಡ್ಲಿಲ್ಲ, ಹೊರತು ಕೆಲವು ಹೇಳ್ಕೊಟ್ಟಿದ್ದಾರೆ ದ್ರೋಣಾಚಾರ್ಯ. ಈ ಮಧ್ಯೆ ಅವ್ರು ಬಿಡ್ಲಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಉಭಯ ಸೈನ್ಯಗಳಲ್ಲಿ ಯಾರ್ಯಾರು ಮಹಾಮಹಾ ಯೋಧರುಗಳಂತಿದ್ರು ಅವರಿಗೆಲ್ಲ ಗುರುಗಳಾದವರು ದ್ರೋಣಾಚಾರ್ಯರೇನೆ. ಅದಕ್ಕೆ ಅವ್ರಿಗೆ ಕೊಡ್ಲೇಬೇಕಾಯ್ತು. ಅದನ್ನು ಹೇಳ್ತಾ ಆಚಾರ್ಯ ಪ್ರಾರಂಭ ಮಾಡ್ತಾ ಇದ್ದ. ಆ ದ್ರೋಣಪರ್ವ ನಿರ್ಣಯ ಹೇಳಬೇಕಾದ್ರೆ ಹಾಗೆ ಹೇಳ್ತಾರೆ, ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೆ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ. ಅಥ ವಿಶ್ವಪಾತ್ರರ ಅನಂತರ ಅಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ, ಅಲ್ಲಿರ್ತಕ್ಕಂಥ ಎಲ್ಲ ರಾಜರುಗಳಿಗೆ ಗುರುವಾಗಿದ್ದವರು. ಅವರಿಗೆ ಕೊಡದೆ ಯಾರಿಗೂ ಕೊಡೋ ಸಂಭಾವನೆ ಇಲ್ಲ, ಅವರಿಗೆ ಕೊಡಲೇಬೇಕಾಗಿತ್ತು, ಅದಕ್ಕೆ ಕೊಟ್ಟ. ಅದು ಅಪೂರ್ವವಾದ ಮಾತು. ಎರಡು ಪಕ್ಷದಲ್ಲೂ ಯೋಧರಿದ್ದಾರೆ, ಅವರೆಲ್ಲರಿಗೂ ಕಾಮನ ಗುರುಗಳು ದ್ರೋಣಾಚಾರ್ಯರು. ಇದು ಭಾರಿ ಆಶ್ಚರ್ಯ. ಎಲ್ಲ ಪಕ್ಷದಲ್ಲಿ ಇರ್ತಕ್ಕ ಎಲ್ಲರಿಗೂ ಗುರುಗಳಾದವರು ದ್ರೋಣಾಚಾರ್ಯರು. ಇಲ್ಲಷ್ಟೇ ಗುರುಗಳಲ್ಲ ಅವರು, ಮೂಲದಲ್ಲೂ ಗುರುಗಳೇ. ಬೃಹಸ್ಪತ್ಯಾಚಾರ್ಯ ದೇವಗುರುಗಳವರು, ಮೂಲದಲ್ಲೂ ಆ ಪೋಸ್ಟ್ ಅವರು, ಅವತಾರದಲ್ಲೂ ಅದೇ ಪೋಸ್ಟ್ ಅವರಿಗೆ. ಅಲ್ಲಿ ಶಾಸ್ತ್ರ ಗುರುಗಳು ಶಸ್ತ್ರ ಗುರುಗಳು, ಅಷ್ಟೇ ವ್ಯತ್ಯಾಸ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ. ಎರಡನೇದಾಗಿ ಅಗ್ರಂ ರಥಿನಾಂ, ಮಹಾರಥಿಗಳು ಅಂತ ಏನೇನಿದ್ದಾರೆ ಅವರವರ ಪರೀಕ್ಷೆ, ಅವರ ನಂಬರ್ 1 ಅಂದ್ರೆ ಈಗ ದ್ರೋಣಾಚಾರ್ಯರೇನೆ. ನಿಜವಾಗಲೂ ದ್ರೋಣಾಚಾರ್ಯರೇನೆ. ಅಶ್ವತ್ಥಾವರನ್ನು ಬಿಟ್ಟರೆ ದ್ರೋಣಾಚಾರ್ಯಷ್ಟು ಪ್ರಬಲ ವ್ಯಕ್ತಿ ಆ ಭೀಷ್ಮರಿಗಿಂತ ದೊಡ್ಡವರು ದ್ರೋಣಾಚಾರ್ಯರೇನೆ. ಮೀಸರು ವಸುವಿನ ಅವತಾರ ಅಷ್ಟೇ, ಇವರು ದೇವಗುರು ಬೃಹಸ್ಪತಿ ಅವತಾರ ಇದು. ಆ ದೃಷ್ಟಿಯಿಂದ ಇವರ ಗೌರವ ಭಾರಿ ಜಾಸ್ತಿ ಆದದ್ದು. ರಥಿನಾಂ ಅಗ್ರಂ, ಎಲ್ಲ ಮಹಾರಥಿಗಳಲ್ಲೂ ಕೂಡ ಅತ್ಯಂತ ಪ್ರಥಮ ಗಣ್ಯರಾದವರು ದ್ರೋಣರು. ಅದನ್ನೂ ಗಮನಿಸಿದ, ಎಷ್ಟು ನೋಡ್ತಾ ಇದ್ದಾನೆ ದುರ್ಯೋಧನ ನೋಡಬೇಕು. ಎಲ್ಲರ ಗುರುಗಳಾಗಿದ್ದಾರೆ ಒಂದು, ಎಲ್ಲ ಯೋಧರಲ್ಲೂ ಮಹಾಯೋಧರಾಗಿದ್ದಾರೆ ಎರಡನೇದು. ಸುವಿದ್ಯಂ, ಒಳ್ಳೆ ವಿದ್ಯಾವಂತರು, ಎಲ್ಲ ಕಾಲಾಗಿ ಹೈಲಿಟ್ಟಿದ್ದಾರೆ. ಮೆರಿಟ್ ಇದೆ, ಸೀನಿಯಾರಿಟಿ ಇದೆ, ಇನ್ನೇನು ಓದ್ಲಿಕ್ಕೆ ಬರೋ ಸಾಧ್ಯತೆನೇ ಇಲ್ಲ. ಏನೋ ಒಂದು ಕಾರಣ ಕೊಡಬಹುದಲ್ಲ, ಕಾರಣ ಕೊಡಕ್ಕೆ ಬರೋದಿಲ್ಲ. ಸುವಿದ್ಯಂ ಶೋಭನ ವಿದ್ಯಾವಂತಂ ಅಂತ, ಒಳ್ಳೆಯ ವಿದ್ಯಾವಂತರಾದವರು. ಪರಶುರಾಮ ದೇವರ ಹತ್ರ ಓದಿದ್ದಾರೆ ಅಂದ್ರೆ ಅಂತಿಂತ ವಿದ್ಯಾವಂತರಲ್ಲ. ಕೆಲವು ಇನ್ಸ್ಟಿಟ್ಯೂಷನ್ ಬಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಆಟಾಯ್ತು. ಕೆಲವು ಕೆಲವರು ಹೋಗಿ ಅಪ್ಲಿಕೇಶನ್ ಮೆದ್ರೆ ನಿಂತ್ಕೊಂಡು ಕ್ಯಾರಿಯರ್ ಕೇಳೋದಿಲ್ಲ, ಅಲ್ಲಿ ಫೈನಲ್ ಇಯರ್ ಓದಿದ್ರೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಇವತ್ತು ಸುವಿದ್ಯಂ ಭಾರಿ ವಿದ್ಯಾವಂತರಾದವರು ದ್ರೋಣಾಚಾರ್ಯರು. ಅವರು ಅರ್ಜುನಾದಿಗಳಿಗೆ ಗುರು ಹಂಚ್ಕೋಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇರಲಿಕ್ಕೆ ಸಿಕ್ಕವೇ ಇರಲಿಲ್ಲ. ಅಂತ ವಿದ್ಯಾವಂತರಾಗಿದ್ದು ಅದು ಇನ್ನೊಂದು ಕಾರಣ ಆಯಿತು. ಸುವಿದ್ಯಂ ಶಾಸ್ತ್ರ ವಿದ್ಯಾ ಪಾರಂಗತರು, ತತ್ವವಿದ್ಯಾ ಪಾರಂಗತರು, ಶಸ್ತ್ರವಿದ್ಯಾ ಪಾರಂಗತರು, ಎಲ್ಲ ಹೋಗಿತ್ತಾದ್ರಿಂದ ಸುವಿದ್ಯಂ ಅಂತ. ಅದಕ್ಕೆ ಬರೀ ವಿದ್ಯಾವಂತರಿಂದ ಪ್ರಯೋಜನ ಇಲ್ಲ, ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಹೇಳಿದ್ದಾರೆ. ದುಷ್ಟರೆಲ್ಲ ವಿದ್ಯಾವಂತರೇ ಆಗಿರ್ತಾರೆ, ಅದು ಪರವರ್ತ ಇದ್ದಾದ್ರಿಂದ ಲೋಕನಾಶ ಮಾಡಿಬಿಡ್ತಾರೆ. ಇವತ್ತು ಒಳ್ಳೆ ವಿದ್ಯಾವಂತರು ಎಂದು ಲೋಕನಾಶ ಮಾಡತಕ್ಕಂಥವರಲ್ಲ ಅಂತ ಮಹಾನುಭಾವರು ದ್ರೋಣಾಚಾರ್ಯರು. ಕೊನೆಯದಾಗಿ ರಾಮಸ್ಯ ವಿಶ್ವಾಧಿಪತೇ ಸುಶಿಷ್ಯ, ಪರಶುರಾಮದೇವರ ಶಿಷ್ಯರು ಅದು ಇನ್ನೂ ಅತ್ಯಂತ ಮುಖ್ಯವಾದಂಥದ್ದು. ಪರಶುರಾಮದೇವರ ಶಿಷ್ಯರು ಅಂದರೆ ರಾಜರು ಗಡಗಡ ನಡಗಬೇಕು. 21 ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ, ಎಂಥ ಅದ್ಭುತವಾದ ಪರಾಕ್ರಮ. ಕ್ಷತ್ರಿಯರಿಂದ ಗಡಗಡ ನಡಿ ಹೋಗಬೇಕಂತ ಪರಾಕ್ರಮ ತೋರಿಸಿದವರು. ಸಾಕ್ಷಾತ್ ಭಗವಂತನ ಅವತಾರ. ಅದಕ್ಕೆ ವಿಶ್ವಾಧಿಪತೇ ರಾಮಸ್ಯ ಸುಶಿಷ್ಯಂ, ವಿಶ್ವ ಅಂದರೆ ಜಗತ್ತು, ಜಗತ್ತಿಗೆ ಒಡೆಯನಾದ ಜಗನ್ನಾಥನೇ ಆದಂಥ ಪರಶುರಾಮದೇವರ ಶಿಷ್ಯರು. ಬರೀ ಶಿಷ್ಯರಲ್ಲ, ಸುಶಿಷ್ಯಂ, ಕರ್ಣನೇ ಶಿಷ್ಯನೇ. ಸುಳ್ಳೇಳಿ ಓದಿದ್ದ ಪಾಪ ಕರ್ಣ. ಇವರು ಅಂಥವರಲ್ಲ, ಸರಿಯಾಗಿ ಹೋದೇ ಹೇಳಿದವರು ಕಾರಣ. ಸರಿಯಾಗಿ ಕೇಳ್ಬಿಟ್ಟು ಸ್ವಾಮಿ ನನಗೆ ಗೋ ಬೇಕಾಗಿದೆ ಅಂತ ಹೋದ್ರು. ಸುಳ್ಳೇಳಕ್ಕೆ ಹೋಗಲಿಲ್ಲ, ಗೋ ಬೇಕಾಗಿದೆ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಆಗ ಪರಶುರಾಮರು, ನನ್ನ ಹತ್ರ ಗೋ ಎಲ್ಲ ದಾನ ಮಾಡಿ ಆಯ್ತು, ಈಗ ನಾನು ಕೇಳೋದು ಮೂರೇ ಮೂರು. ಆತ್ಮ ವಿದ್ಯಾ ಶಸ್ತ್ರ ಮೇತಾವದಸ್ತಿ ದೇಶಾ ಮಧ್ಯೆ ರುಚಿತಂ ತ್ವಂ ಗೃಹಾಣ. ನಾನು ಮೂರೇ ಇರೋದು, ನಾನಿದ್ದೇನೆ ಬೇಕಾದ್ರೆ ಬಂದ್ಬಿಡ್ತೇನೆ, ನಾನು ಶಸ್ತ್ರಗಳೇ ಬೇಕಾದ್ರೆ ತಗೊಂಡೋಗ್ಬೋದು, ಬೇಕಾದ್ರೆ ಪಾಠ ಹೇಳ್ಕೊಡ್ತೇನೆ ವಿದ್ಯೆ ಇದೆ ಅಂತ ಹೇಳಿದ್ರು. ಆಗ ಪಾಠ ಹೇಳ್ಕೊಡಿ ಅಂತ ಸರಿಯಾಗಿ ಪ್ರಾರ್ಥನೆ ಮಾಡಿ ಓದಿದವರಾದ್ರಿಂದ ಸುಶಿಷ್ಯಂ ಪರಶುರಾಮರ ಹತ್ರ ಕರ್ಣ ಓದ್ದ, ಅವರಿಂದಲೇ ಶಾಪ ತಗೊಂಡು ಬಂದ. ದ್ರೋಣಾಚಾರ್ಯ ಶಾಪ ತಗೊಂಡು ಬಂದಿಲ್ಲ, ಅದಕ್ಕೆ ಸುಶಿಷ್ಯಂ ಅಂತ ಬ್ಯಾಡ್ ಕಾಂಡಕ್ಟ್ ಅಂತ ಸರ್ಟಿಫಿಕೇಟ್ ತಗೊಂಡು ಬಂದಾಗ ಆಯ್ತು. ಕರ್ಣ ಪಾಪ ಸ್ಕೂಲ್ ಬಿಡಬೇಕಾದ್ರೆ ಭಾರಿ ಬುದ್ಧಿ ಅಂತ ಅತಿ ಸಹಿತ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಅಂತ ತಿಳಿಸ್ಕೊಂಡ್ರೆ ಹಾಗೂ ಹಾಕಿ, ಅದಕ್ಕೆ ಅವರೇ ಶಾಪ ಕೊಟ್ಟಿದ್ದಾರೆ ಇವತ್ತು. ಆದ್ರೆ ದ್ರೋಣಾಚಾರ್ಯ ಅಂತದ್ದು ಏನೂ ಆಗಿಲ್ಲ. ಅದರಿಂದಾಗಿನೇ ಸುಶಿಷ್ಯಂ ಒಂದೊಂದು ಪದ ಉಪಯೋಗಿಸಬೇಕಾದ್ರೂ ಕೂಡ ಆಚಾರ್ಯರು ಎಷ್ಟು ಗಮನಿಸಿ ಹೇಳ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅದಕ್ಕೆ ನಿರ್ಣಯಾಚಾರ್ಯರು ಅಂತ ಅವರ ಮಾತಿಗೆ ಹೆಸರು. ಯಾವ ಕಾಲಕ್ಕೂ ಕೂಡ ಶಾಸ್ತ್ರದ ಹಾದಿಯನ್ನು ಎಲ್ಲೂ ಬಿಡಬಾರದು. ವಿಮರ್ಶೆಯ ಪದ್ಧತಿ ಇವತ್ತು ಬೇರೆ ಪುಸ್ತಕ ತೆಗೆದು ನೋಡಬೇಕಾದ್ರೆ ಎಷ್ಟೋ ವಿಮರ್ಶೆ, ಕನ್ನಡದಲ್ಲೇ ಎಷ್ಟೋ ವಿಮರ್ಶೆಗಳು ಬಂದು ಓದಿ ನೋಡಿ. ಮೂಲಕ್ಕೆ ನ್ಯಾಯಾಲಯ ಸಲ್ಲಿಸ ಡೇಟಾನ ಉಪಯೋಗ ಮಾಡಿಕೊಳ್ಳೋದಿಲ್ಲ ಯಾರು ಕೂಡ. ಡೇಟಾ ಉಪಯೋಗ ಮಾಡಿಕೊಳ್ಳೋದು ವಿಮರ್ಶೆ ಮಾಡಿದ್ರೆ ಅದೆಂತ ವಿಮರ್ಶೆ ಆಗುತ್ತೆ. ಇವತ್ತು ದ್ರೋಣಾಚಾರ್ಯ ಯಾರು ಅಂತ ಪರಿಚಯ ಮಾಡಿಕೊಟ್ಟು ಮಹಾಭಾರತ ಹೇಳಿರಬೇಕಾದ್ರೆ ಅದನ್ನೆಲ್ಲ ಮರೆತು ವಿಮರ್ಶೆ ಮಾಡಿದರೆ ಅದು ವಿಮರ್ಶೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಎಲ್ಲ ವಿಷಯವನ್ನು ಮುಂದಿಟ್ಟು ರಾಮಸ್ಯ ವಿಶ್ವಾಧಿಪತೇ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ ಅಂತ ಅವರನ್ನ ಸೇನಾಧಿ ಚಮು ಅಂದ್ರೆ ಸೇನಾ, ಅದಕ್ಕೆ ಅಧಿಪತಿಯನ್ನಾಗಿ ಮಾಡಿದರು. ಅದೆಲ್ಲ ಸರಿ ಹೋಯಿತು. ಮಾಡಿದ್ದಾರು ಅಂದ್ರೆ ಧೃತರಾಷ್ಟ್ರ ಪುತ್ರ, ಧೃತರಾಷ್ಟ್ರನ ಮಗ ಮಾಡಿದ ಅಂತ ಹೇಳಿದ್ದಾರೆ. ಧೃತರಾಷ್ಟ್ರನ ಮಗ ಮಾಡಿದ, ಧೃತರಾಷ್ಟ್ರನ ಮಗ ಅಂದ್ರೆ ದುರ್ಯೋಧನ. ದುರ್ಯೋಧನ ಅಂತ ಹೇಳಿದ್ರೆ ಮಹಾದುಷ್ಟ ಕಲಿ, ಅವನು ಪಟ್ಟಾಭಿಷೇಕ ಮಾಡಿದ ಅಂದಮೇಲೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಎಲ್ಲ ಅದೊಂದೇ ಹೊರಟೋಯ್ತು ಅಂತ ಹೇಳಿದ್ದಾರೆ. ಯಾರು ತಲೆ ಮೇಲೆ ಕೈ ಇಟ್ಟಿದ್ದು? ದುರ್ಯೋಧನ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ತಲೆ ಕೆಡಿಸಿದ ಅಂತ ಅರ್ಥ. ಈಡಿಯಂ ತಲೆ ಮೇಲೆ ಕೈ ಇಟ್ಟಿರಬೇಕು ಯಾರು ಅಂದ್ರೆ ತಲೆ ಕೆಡಿಸಿರಬೇಕು ಅಂತ ಅರ್ಥ. ಕಿವಿ ಊದಿರಬೇಕು, ತಲೆ ಕೈ ಇಟ್ಟಿರಬೇಕು, ಕೆಲವೆಲ್ಲ ಮಾತುಗಳು ಉಪಯೋಗಿಸ್ತಾರೆ. ದುರ್ಯೋಧನಂಥವನು ಯಾರ್ಯಾರು ಅಭಿಷೇಕ ಮಾಡ್ತಾನೆ ಎಲ್ಲ ಹೋಗಬೇಕೇ ಸಿಗಲೇವು. ಅವನ ಕೈಯಿಂದ ಬೋದೆ ಅಭಿಷೇಕಕಾರ ಒಬ್ರು ಬದುಕಲೇ ಇಲ್ಲ. ಇದು ಆಶ್ಚರ್ಯ. ದ್ರೋಣಾಚಾರ್ಯಗೂ ಅದೇ ಗತಿ ಬರಬೇಕಾಯ್ತು. ಎಷ್ಟು ತಮಾಷೆ. ಇವನ್ ನೋಡಿದರೆ ರಾಕ್ಷಸಾಧಿಪ ಕಲಿ ಜೀವಾಧಮ, ವಾಯುದೇವರು ಹೇಗೆ ಜೀವೋತ್ತಮರೋ ಅವನು ಜೀವಾಧಮ ಹಾಗೆ. ಇವ್ರು ನೋಡಿದ್ರೆ ದೇವ ಗುರುಗಳು, ದೇವ ಗುರುಗಳ ಮೇಲೆ ದೈತ್ಯ ತಲೆ ಮೇಲೆ ಕೈ ಇಡ್ತಾನೆ ಅಂದ್ರೆ ಎಂತ ಆಶ್ಚರ್ಯ ಇದು. ಅದಕ್ಕಿನ್ನೊಂದು ಮುಖ ಏನು ಗೊತ್ತೇನು? ದ್ರೋಣಾಚಾರ್ಯ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಲಿಯಿಂದ ತಪ್ಪಿಸ್ಕೊಳ್ಳೋ ಮಾತ್ರ ಸಾಧ್ಯ ಇರಲಿಲ್ಲ ಅವರಿಗೆ. ಅದ್ರ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ತಲೆ ಕೊಟ್ಟರು ತಲೆ ಕೆಡಿಸ್ತ ಅಂತ ಅರ್ಥ. ಕಲ್ಯಾದೇಶ ಇದೆ ಅಂತ ಅರ್ಥ. ದ್ರೋಣಾಚಾರ್ಯರಿಗೆ ಕಲಿ ಪ್ರವೇಶ ಉಂಟು. ಆದ್ರೆ ಭೀಮಸೇನಿಗೆ ಮಾತ್ರ, ಪುರುಷರಲ್ಲಿ ಅಲ್ಲಿದ್ದು ಭೀಮಸೇನ ಒಂದೇ. ಕಲ್ಯಾದೇಶ ಇಲ್ಲದ ಏಕಮಾತ್ರ ವ್ಯಕ್ತಿ ಭೀಮಸೇನ, ಪುರುಷರಲ್ಲಿ ಏಕಮಾತ್ರಸ್ಥೆ ದ್ರೌಪದಿ. ಉಳಿದವರೆಲ್ಲರೂ ಕೂಡ ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್, ಧರ್ಮ ತಪ್ಪಿದವರೇ. ದುರ್ಯೋಧನ ಅಷ್ಟ ಮಾಡಿದನಂತೆ. ಕರ್ಣನ ಪ್ರೋಕ್ತನ ಬದಲು ಕರ್ಣ ಯಾರಿಗೆ ಪಟ್ಟಾಭಿಷೇಕ ಮಾಡಲಿ, ನಿಮಗಿಲ್ಲ ಅಂತ ಅರ್ಥ. ಸಿಂಪಲ್ ಅದು ಒಂದು. ಈಗ ಹೇಳಬೇಕಾದ್ರೆ ನಿಮಗಿಲ್ಲ ಅಂತ ಹೇಳಿದ್ರೆ ಉಪಾಯ ಹೇಳ್ಬಿಟ್ರೆ ಬಹುದು. ಇಲ್ಲಿ ಯಾರು ಕೂಡಿಸಲಿ ಅಂದ್ರೆ ನಿಮ್ಮನ್ನು ಬಿಟ್ಟು ನೀವು ಹೇಳಿ ಅಂದ್ರೆ ನೀವು ಕ್ಯಾಂಡಿಡೇಟ್ ಆಗಲು ಸಾಧ್ಯ ಇಲ್ಲ. ಈಗ ಅವಾರ್ಡ್ ತಗೋತಿ ಮೆಂಬರ್ ಮಾಡಿದ್ರೆ ಅವನು ಅವಾರ್ಡ್ ತಗೋಕ್ಕೆ ಸಾಧ್ಯ ಇಲ್ಲ. ಆಗ ಇನ್ನೊಬ್ಬರು ಸಜೆಸ್ಟ್ ಮಾಡಬೇಕು ಅಂತ ಅಂತ ಒಳಗಿಲ್ಲ. ಎಷ್ಟು ಜಾಣತನ ಮಾಡ್ತಾನೆ ದುರ್ಯೋಧನ ಅಂದ್ರೆ ಇದರಲ್ಲೆಲ್ಲ ಜಾಣ. ಅದು ಅಪ್ಲಿಕೇಶನ್ ಎಲ್ಲ ಕೊನೆಗೆ ಕೃಷ್ಣ ಅರ್ಪಣೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಬೇಸಿಕ್ ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಉಳಿದ ತಗೊಂಡು ಏನ್ ಮಾಡಿ ಒಳ್ಳೆ ನೀಟ್ ಡ್ರೆಸ್ ಹಾಕೊಂಡು ಬರೀ ಪೇಪರ್ ಕೊಟ್ಟು ಬಂದಾಗ ಆಗ್ತದೆ ಅಷ್ಟೇ. ನೀಟ್ ಡ್ರೆಸ್ ಟ್ರಿಮ್ ಆಗಿ ಹೋಗಿ ಬಂದು ನೋಡಿದ್ರೆ ಫುಲ್ ಫೇಲು, ಈ ಬರೀ ಪೇಪರ್. ಇದರಲ್ಲ ಭಾರಿ ದುರ್ಯೋಧನ ಹಾಕಿತ್ತು ಅವನಿಗೆ. ಆದರೆ ವಿದ್ಯಾರ್ಥಿಗಳೇ ಆಗ ಹಾಗೆ ಇದ್ದವರು ನೋಡಿದ್ರೆ ಭಾರಿ ಆಕರ್ಷಕ. ಒಳ್ಳೆ ಸತ್ತ ಇಲ್ಲದವನು ಅವರ ಹತ್ರ ಹೋಗಿದ್ರು. ಕರ್ಣ ಯಾರಿಗೆ ಶಿರಾಭ್ಯತೆ ಕೊಡಬೇಕು ಅಂದ್ರೆ ಕರ್ಣ ಕಣ್ಣು ಮುಚ್ಚಿಕೊಂಡೇ ಹೇಳಿದ, ದ್ರೋಣಾಚಾರ್ಯರಿಗೆ ಕೊಡಬೇಕು ಅಂತ ಹೇಳಿದ. ಎಲ್ಲರು ಸಜೆಸ್ಟ್ ಮಾಡೋದು ಕರ್ಣನೇ, ಅದು ಬಹಳ ಆಶ್ಚರ್ಯ. ದ್ರೋಣಾಚಾರ್ಯರಿಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಯಾಕೆ ಅಂತಾನೆ ಕೇಳುತ್ತಾರೆ. ಅವ್ರು ನಮ್ಮೆಲ್ಲರ ಗುರುಗಳು, ಒಪ್ತಾನೆ ಕರ್ಣ. ಕರ್ಣದಲ್ಲಿ ಇನ್ನೊಂದು ಗುಣ ಕಾಣುತ್ತೇವೆ ನಾವೀಗ. ಕರ್ಣನೊಳಗೆ ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ದೇಶ ಸಾಧನೆ ಮಾಡತಕ್ಕಂಥ ಪ್ರವೃತ್ತಿ ಇರಲಿಲ್ಲ. ಅದಕ್ಕೆ ಸೂರ್ಯನ ಅವತಾರ ಪಾಪ. ಸೂರ್ಯನ ಅವತಾರ ಸೂರ್ಯ ಕರ್ಣ ಬೃಹಸ್ಪತ್ಯಾಚಾರ್ಯ ದ್ರೋಣರು. ಬೃಹಸ್ಪತ್ಯಾಚಾರ ಸೂರ್ಯನಿಗಿಂತ ಭಾರಿ ಮೇಲಿರ್ತಕ್ಕಂಥವ್ರು ತಾರತಮ್ಯದೊಳಗೆ. ಅದು ಸಹಜವಾಗಿ ಗೌರವಿಸ್ತಾರೆ ಕರ್ಣ ಅಂಬುದು ಆಶ್ಚರ್ಯ. ಇಲ್ಲಿ ಬ್ರಾಹ್ಮಣರಾಗಿ ಒಂದ್ ಕಡೆಗೆ, ಗುರುಗಳಾಗಿ ಒಂದ್ ಕಡೆಗೆ, ವಿದ್ಯಾವಂತರಾಗಿ ಮತ್ತೊಂದು ಕಡೆಗೆ. ಅದರ ಜೊತೆಗೆ ಕರ್ಣ ಸ್ವರೂಪದಲ್ಲಿ ದೊಡ್ಡವರು ಅಂತ ಕರ್ಣನ ಮನಸ್ಸು ಹೇಳಿದೆ ಎಂಬುದು ಭಾರಿ ಆಶ್ಚರ್ಯ. ಅವರಿಗೆ ಅವಶ್ಯ ಕೊಡು ಅಂತ ಹೇಳಿದನಂತೆ. ಅವರಿಗೆ ಕೊಟ್ಟರು. ದ್ರೋಣಾಚಾರ್ಯ ಭಾರಿ ಖುಷಿಯಾಗಿ ಹೋಯಿತು. ಈ ಬ್ರಾಹ್ಮಣರ ಸ್ವಭಾವ ವಿಚಿತ್ರ. ಸಿಟ್ಟಾದ ಉಚ್ಚಾಬಡ್ಡೆ ಸಿಟ್ಟಾಕ್ತಾರೆ, ಅನುಗ್ರಹ ಮಾಡಿಬಿಟ್ಟು ಉಚ್ಚಾಬಡ್ಡೆ ಅನುಗ್ರಹ ಮಾಡ್ತಾರೆ. ಎರಡು ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ನವಿದ್ಯತೆ ಇದ್ದಾಗೆ ಸತ್ತವಾಗಿ ಬದುಕಲ್ಲ. ಸತ್ಯ ಹೋದವ್ರು ಯಾರೋ ಒಬ್ರು ರಾಯರು ಬದುಕಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಹೋಗ್ಬೇಕು ಅವನು. ಇದು ಸತ್ತವರು ಬದುಕಿಸ್ಬೇಕಾದ್ರೆ ಕೊಡ್ತಾರೆ. ಅದಕ್ಕೆ ಬ್ರಾಹ್ಮಣರ ಸಹವಾಸ ಬಹಳ ಎಚ್ಚರದಿಂದ ಇರಬೇಕು. ದ್ರೋಣಾಚಾರ್ಯ ಪಟ್ಟಾಭಿಷೇಕ ಮಾಡಿದ ತಕ್ಷಣ ಅವ್ರು ಎಷ್ಟು ವಿವೇಕಿಗಳು ಅಂತ ಕೇಳಿದ್ರೆ ದುರ್ಯೋಧನ ನನಗೆ ಭಾರಿ ಖುಷಿಯಾಯ್ತು, ನನಗೆ ಏನ್ ವರ ಕೇಳ್ತೀಯ ಕೇಳ್ಕೊಡ್ತೀರಿ ಅಂತ ಹೇಳಿ ಸಣ್ಣ ಪುಟ್ಟ ವರನೇ ಕೇಳಬೇಕು ಏಕದಮ್. ಏನ್ ವರ ಬೇಕು ಕೇಳು ಅಂತ ಹೇಳಿದ ತಕ್ಷಣ ದುರ್ಯೋಧನ ಕೇಳ್ತಾನೆ, ಸ್ವಾಮಿ ನನಗಿನ್ನೇನು ಬೇಡ, ಧರ್ಮರಾಜನನ್ನ ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ಕೊಟ್ಟು ಬಿಡಿ, ಭಾರಿ ಖುಷಿ ಆಗ್ತದೆ ಅಂತ ಹೇಳಿದ. ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ಕೊಟ್ಟು ಬಿಡಿ, ಭಾರಿ ಖುಷಿ ಆಗ್ತದೆ. ದ್ರೋಣಾಚಾರ್ಯ ಭಾರಿ ಆಶ್ಚರ್ಯರಾಗೋಯ್ತಂತೆ. ದುರ್ಯೋಧನ ಏನ್ ವರ ಕೇಳ್ತಿದ್ದಿ ನೀನೀಗ, ಧರ್ಮರಾಜನ ಕೊಂದ್ಬಿಡು ಅಂತ ಕೇಳಬಾರದೆ, ಯಾಕೆ ಹಿಡುಕೊಡಿ ಅಂತ ಕೇಳಿ ಅಂತ ಕೇಳಿದ. ದ್ರೋಣಾಚಾರ್ಯ ಗಮನಿಸ್ತಾರ ಅವನ ಟ್ರೆಂಡ್ ಅನ್ನು. ಇಂಥವರ ಕೇಳೋ ಜಾತಿ ಅಲ್ಲ ಇವನು. ಇವನು ಆಕ್ಚುಲಿ ಕೊಲ್ಲಂತ ಕೇಳೋಪೈಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಪಾಪ ಅವರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ದುರ್ಯೋಧನ ಯಾಕೆ ಹಾಗೆ ವರ ಕೇಳ್ತಾ ಇದೀಯಾ, ಧರ್ಮರಾಜನ ಕೊಂದೇ ಬಿಡು ಅಂತ ಯಾಕೆ ಕೇಳಲಿಲ್ಲ ಅಂತ ಕೇಳಿದ್ರೆ ದುರ್ಯೋಧನ ಹೇಳ್ತಾನೆ, ಸ್ವಾಮಿ ಹಾಗೆ ಕೇಳ್ತಾ ಇದ್ದೆ, ಆದ್ರೆ ಕೇಳದ್ರೆ ಕಾರಣ ಇದೆ ಅಂತ ಹೇಳ್ತಾನೆ. ಕೇಳದ್ರೆ ಕಾರಣ ಇದೆ. ಏನು ಕಾರಣ ಅಂದ್ರೆ ನಾನೇನೋ ಕೇಳ್ತೇನೆ, ಧರ್ಮರಾಜನ ಕೊಲ್ಲಿ ಅಂತ ಕೇಳ್ತೇನೆ, ನೀವು ಕೊಂದು ಬಿಡ್ತೀರಿ ಅಂತ ಇಟ್ಕೋಮಣ. ಆದ್ರೆ ಅಲ್ಲಿ ಯುದ್ಧ ಏನೋ ಮುಗಿಯೋದಿಲ್ಲ. ಯಾಕೆ, ಕೃಷ್ಣ ಬಿಡ್ತಾನ, ಇನ್ನೊಬ್ರಿಗೆ ಪಟ್ಟ ಕಟ್ತಾನೆ, ಯಾರ್ಯಾರು ಕೊಡ್ತಾರೆ, ನಮ್ಮಲ್ಲಿ ಬೀಸ್ಕೊಳ್ಳೋದು ಇನ್ನೊಬ್ರಿಗೆ ಕಟ್ಲಿಲ್ಲ, ಇನ್ನೊಬ್ರಿಗೆ ಪಟ್ಟ ಕಟ್ತಾರೆ, ಅಕಸ್ಮಾತ್ ಅವ್ರನ್ನು ಕೊಂದ್ರಿ ಅಂತ ತಿಳ್ಕೊಂಬಣ. ಮತ್ತೆ ಬಿಡ್ತಾನ, ಇನ್ನೊಬ್ಬನು ಕೊಡಿಸ್ತಾನೆ. ಕೊನೆಗೆ ಭೀಮ ಇದ್ದಾನಲ್ಲ, ಭೀಮನೊಂದಿಗೆಲ್ಲ ಏನ್ ಮಾಡಲು ಸಾಧ್ಯ ಇಲ್ಲ. ಅಕಸ್ಮಾತ್ ಗೆದ್ದಿ ಅಂತ ಇಟ್ಕೊಂಬಣ. ಕೊನೆಗೆ ಕೃಷ್ಣ ಬಿಡ್ತಾನ, ತಾನೇ ಯುದ್ಧ ಮಾಡ್ತಾನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಯೋಚನೆ ಮಾಡ್ತಾನೆ ದುರ್ಯೋಧನ ಅಂತ ಕೇಳಿದ್ರೆ, ತಾನೇ ಯುದ್ಧ ಮಾಡ್ತಾನೆ ಬಿಡೋದಿಲ್ಲ. ಅಲ್ಲಯ್ಯ ಪಾಂಡವರೆಲ್ಲ ಅಕಸ್ಮಾತ್ ಕೊಂದು ಬಿಟ್ಟಿದ್ರೆ, ಕೃಷ್ಣ ಬಿಡೋದಿಲ್ಲ, ತಾನೇ ಯುದ್ಧ ಮಾಡ್ತಾನೆ, ಪಾಂಡವರಲ್ಲಿ ಗಂಡಸರು ಯಾರಿಲ್ಲ ಅಂತ ತಿಳ್ಕೊಂಬಣ. ಕುಂತಿಗೆ ಪಟ್ಟ ಕಟ್ತಾರೆ ನಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಎಷ್ಟು ಅಡಿ ಮಾಡಿದ್ದ ನೋಡ್ಬೇಕು. ಕುಂತಿಗಾದ್ರೆ ಪಟ್ಟ ಕಟ್ತಾನೆ ಹೊರತು ನಮಗೆ ಏನ್ ಮಾಡಿದ್ರು ಕೊಡೋದಿಲ್ಲ. ಇಲ್ಲ ದ್ರೌಪದಿಗಾದ್ರೆ ಪಟ್ಟ ಕಟ್ತಾನೆ, ಸುಭದ್ರಗಾದ್ರೂ ಕಟ್ತಾನೆ, ನಮಗೆ ಮಾತ್ರ ಕೊಡೋದಿಲ್ಲ. ಅದಕ್ಕೋಸ್ಕರ ನನ್ನ ಕೊಲ್ಲೋ ಯೋಚನೆ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೋಡಿದಾಗ ದುರ್ಯೋಧನದ ಕಣ್ಣು ಕೃಷ್ಣನ ಮೇಲೆ ಇದೆ. ಕಲಿ ಯಾವಾಗಲೂ ಅಷ್ಟೇ ಹೆದರದ್ದು ಇಬ್ಬರಿಗೆ ಅಂತೆ, ಹರಿ ವಾಯು ಇಬ್ಬರ ಮೇಲೆ ಅವನ ಕಣ್ಣು. ಅದಕ್ಕೆ ಕೃಷ್ಣ ಮಠದ ಮೇಲೆ ಕಣ್ಣು ಈಗಲೂ ಕೂಡ. ದುರ್ಯೋಧನನಿಗೆ ಕೃಷ್ಣ ಮಠ ಅಂತ ಯಾವ ಸಿಕ್ಕಿಬಿಟ್ಟು ಎಲ್ಲ ಸಿಕ್ಕಾಗ ಲೆಕ್ಕ ಅಂತ, ಅದು ಸಿಕ್ಬಿಟ್ರೆ ಬೇಸಿಕ್ ಸಿಕ್ಕಾಗ ಲೆಕ್ಕ ಅಂತ ಹೇಳ್ಬಿಟ್ಟು ಅವನ ಕಣ್ಣು ಯಾವಾಗಲೂ ಹಾಗೇನೆ. ಆದ್ರಿಂದ ಕೃಷ್ಣ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರ ಮಾಡಬೇಕಾದ ಮೊದಲ ಕೆಲಸ ಅಂತ ಕೇಳಿದ್ರೆ, ತರಗ ಸೆರೆ ಇಟ್ಕೊಡ್ಬಿಡಿ ಸಾಕು. ಅವ್ರು ಕೇಳ್ತಾರೆ ದುರ್ಯೋಧನ, ಸೆರೆ ಹಿಡ್ಕೊಟ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಪಾಪ ದುರ್ಯೋಧನ ಎಷ್ಟೇ ದೇವಗುರುಗಳಾದರೂ ಇವ್ರು ಭಾರಿ ದೊಡ್ಡ ದೇವ, ಅವರನ್ನು ಮೀರಿಸಿಬಿಟ್ಟಿದ್ದಾರೆ ಬುದ್ಧಿಯೊಳಗೆ. ಅಲ್ಲ ಹಿಡ್ಕೊಟ್ರೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಗುರುಗಳೇ, ಇನ್ನೇನೇ ಇಲ್ಲ, ಇದು ಒಳ್ಳೆ ಪದ್ಧತಿ ಇದೆ ನನ್ನ ಹತ್ರ, ಸರ್ಮಾದ ಹಿಡ್ಕೊಂಡು ಮೊನ್ನೆ ಮತ್ತೆ ಜೂಜಾಟಕ್ಕೆ ಕರಿತೀನಿ ಅವನನ್ನ, ಮತ್ತೆ ಜೂಜಾಟಕ್ಕೆ ಸಿಕ್ಕಿಬಿಟ್ಟಿದ್ದಾನೆ, ಮತ್ತೆ ಮಾತಾಡೋಗಿಲ್ಲ, ಈಗ ಜೂಜಾಟಕ್ಕೆ ಕರಿತೇನೆ, ಮತ್ತೆ ಶಕುನಿ ಕರ್ಕೊತೇನೆ, ಯುದ್ಧದಲ್ಲಿ ಸೋಲಿಸಿಬಿಡ್ತೇನೆ, ಮತ್ತೆ ದೂತದಲ್ಲಿ ಸೋಲಿಸಿಬಿಡೋದು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಷ್ಟು ಮಾಡಿಬಿಡ್ತೇನೆ, ಮತ್ತೆ ಹೋಗೋದು ಮತ್ತೆ ಬರೋದು ಇಷ್ಟೇ. ಅದಕ್ಕೋಸ್ಕರ ಧರ್ಮರಾಜ ಈ ಮಾತು ಕೇಳೋದಿಲ್ಲ, ಸರಿ ಸಿಕ್ಕ ಮಾತು ಕೇಳಬೇಕಾಗುತ್ತೆ. ಸರಿ ಹಿಡ್ಕೊಳಕ್ಕೆ ಸರಿ ಮಾಡಿಬಿಡಿ, ಮತ್ತೆ ದೂತ ಆಡ್ತೇನೆ, ಹಿಂದೆ ಮಾಡದೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ದ್ರೋಣಾಚಾರ್ಯರು ಇವು ಎಷ್ಟು ಬುದ್ಧಿವಂತ ಅಂತ ಅವರಿಗೆ ಆಶ್ಚರ್ಯ ಆಯ್ತು. ದುರ್ಯೋಧನ ಭಾರಿ ಬುದ್ಧಿವಂತ ಅಂತೆ. ಆದ್ರೆ ದುರ್ಯೋಧನ ಎಷ್ಟು ದಡ್ಡ ಆಗ್ತಿರೋ ಅಂತ ಹೇಳ್ತಾರಲ್ಲೇನು, ಏನು ದಡ್ಡ ಅಂದ್ರೆ ದುರ್ಯೋಧನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನೆ ಈಗ. ಅವತ್ತು ದುರ್ಯೋಧನ ಧರ್ಮರಾಜ ಸೋತ, ಇವತ್ತು ಸೋಲ್ತಾನೆ. ಅವತ್ತು ಶಕುನಿ ಸೋಲಿಸ್ತ, ಇವತ್ತು ಸೋಲಿಸ್ತಾನೆ. ಈ ಕನಸು ಕಾಣ್ತಾ ಇದ್ದಾನೆ. ಆದರೆ ಧರ್ಮರಾಜ ಆ ವನಪರ್ವದೊಳಗೆ ನಳೋಪಾಖ್ಯಾನವನ್ನು ಕೇಳುತ್ತಾನೆ. ಬೃಹದಶ್ವ ಅಂತ ಮುನಿಗಳು ಬಂದು ಧರ್ಮರಾಜ ಕೇಳುತ್ತ, ನಮ್ಮಂತೆ ರಾಜ್ಯವನ್ನು ಕಳ್ಕೊಂಡು ಈ ಕಾಡುಪಾಲಂತ ರಾಜರ ಕಥೆ ನಿಮಗೇನಾದ್ರು ಗೊತ್ತಾ ಅಂತ ಕೇಳಿದರೆ ಗೊತ್ತು ಮಹಾರಾಯ ಅಂತೇಳಿ ನಳೋಪಾಖ್ಯಾನ ಹೇಳಿರ್ತಾರೆ, ನಳನ ಕಥೆಯನ್ನೆಲ್ಲ ಹೇಳಿರ್ತಾರೆ. ಆಗ ಬೃಹದಶ್ವರ ಕಥೆಯೆಲ್ಲ ಮುಗಿಸಿದ ಮೇಲೆ ಧರ್ಮರಾಜ ಕೇಳುತ್ತಾನೆ, ನಳನಿಗೆ ಮೊದಲು ಸೋತ ನಳ ಆಮೇಲೆ ಗೆದ್ದು ಬಿಡ್ತಾನೆ. ಇಲ್ಲಿ ದುರ್ಯೋಧನ ಜೊತೆಗೆ ಆಡಿದ್ದು ಧರ್ಮರಾಜ, ಅಲ್ಲಿ ಕಲಿ ಜೊತೆಗೆ ಆಡಿದ್ದು ನಳ, ಡೈರೆಕ್ಟ್ ಕಲಿ ಜೊತೆಗೆ ಆಡಿರ್ತಾನೋ. ಆ ಕಲಿ ಹೇಗೆ ಗೆದ್ದ ಅವನು ಅಂತ ಕೇಳಿದ್ರೆ ಬಹಳ ಸುಲಭ. ಅವನೇನು ಮಾಡದ, ಆ ಕಾಲಕ್ಕೆ ಮುಂದೆ ಅವನ ಅಕ್ಷವಿದ್ಯೆ ಕಲಿತು ಬಿಟ್ಟ ಅಂತ ಹೇಳಿದ್ದಾನೆ. ಅವನು ಮೊದಲು ಆಡಿದಾಗ ಗೊತ್ತಿದ್ದಿಲ್ಲ ಅವನಿಗೆ, ಆಮೇಲೆ ಏನ್ ಮಾಡ್ತಾನೆ ಅಕ್ಷವಿದ್ಯೆಯನ್ನು ಕಲಿತು ಬಿಡ್ತಾನೆ. ಅಕ್ಷವಿದ್ಯೆ ಕಲ್ತಿರೋದ್ರಿಂದ ಋತುಪರ್ಣರಾಜನೇ ಗೊತ್ತಿತ್ತು, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರದು, ಋತುಪರ್ಣರಾಜ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಅದು ಗೊತ್ತಿತ್ತು. ಅದರಿಂದ ಗೆದ್ದು ಬಿಟ್ಟ ಅಂತ ಹೇಳಿದ್ದಾರೆ. ಧರ್ಮರಾಜನ ಭಾರಿ ಖುಷಿ ಆಗುತ್ತೆ, ಅಂತೂ ಪುಣ್ಯಾತ್ಮ ನಳ ಮಹಾರಾಜ ಮೊದಲು ಸೋತರು ಆಮೇಲೆ ಗೆದ್ದು ಬಿಟ್ಟ ದ್ಯೂತದೊಳಗೆ, ಮತ್ತೆ ಆಮೇಲೆ ದ್ಯೂತ ಆಡ್ತಾನೆ ಆ ಕಲ್ತಿದ್ರಿಂದ ನಳ ಗೆದ್ದು ಬಿಡ್ತಾನೆ, ಆಗ ಮತ್ತೆ ರಾಜನಾಗಿ ಬಿಡ್ತಾನೆ. ಧರ್ಮರಾಜ ಭಾರಿ ಅಭಿನಂದನೆ ಮಾಡಿದಾಗ ಬೃಹದಶ್ವ ಮುನಿಗಳು ಹೇಳ್ತಾರೆ, ಧರ್ಮರಾಜ ಯೋಚನೆ ಮಾಡಬೇಡ, ಆ ವಿದ್ಯೆ ನನಗೂ ಗೊತ್ತು ಅಂತ ಹೇಳಿದ್ದಾರೆ. ಆ ಅಕ್ಷವಿದ್ಯೆ ನನಗೂ ಗೊತ್ತು, ಬಾಧ ಹೇಳ್ಕೊಡ್ತೇನೆ ಅಂತ ಹೇಳ್ಕೊಟ್ಬಿಟ್ಟು. ಇದು ದುರ್ಯೋಧನ ಗೊತ್ತಿಲ್ಲ, ಏನೇನೋ ಕಲೆಕ್ಟ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿಲ್ಲ, ಇದು ಪದ್ಧತಿ ಆಗಿರೋದು. ಅದಕ್ಕೋಸ್ಕರನೇ ಅವನ ಒಳ್ಳೆ ರೀತಿಯಲ್ಲಿ ಕಲ್ತಿದ್ರಿಂದ ಇನ್ನು ಯೋಚನೆ ಈ ಅಕಸ್ಮಾತ್ ದಡದ್ರೆ ಧರ್ಮರಾಜರ ಸೋಲು ಬರೋ ಸಾಧ್ಯತೆ ಇಲ್ಲಿ ಅಕ್ಕಲ್ತು ಬಂದಿದ್ದಾನೆ ಈಗಾಗಲೇ. ಅದು ಗೊತ್ತಿಲ್ಲದಾಗಿದ್ದರೆ ದುರ್ಯೋಧನ ಏನೋ ಕನಸು ಕಾಣ್ತಾ ಇದ್ದ ಅಷ್ಟೇನೆ. ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವಿರಾಟ್ ರಾಜರ ಆಸ್ಥಾನದಲ್ಲಿ ಧರ್ಮರಾಜ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಿದ್ದಂತ ಆಚಾರದೇ ಅಲ್ಲ, ನೆಟ್ ಪ್ರಾಕ್ಟೀಸ್ ಮಾಡಿ ಸೋತು ಬರ್ತಾರಲ್ಲ ಹಾಗೆ ಅದು ಸೋಲಕ್ಕೆ ಹೋಗ್ತಿದ್ದಿಲ್ಲ, ಅದ್ ಗೆಲ್ಲಕ್ ಮಾಡ್ತಿದ್ದ ಅಷ್ಟೇ. ಸನ್ಯಾಸಿ ಆಗಿದ್ರು ಕೂಡ ವಿರಾಟ್ ರಾಜರ ಜೊತೆಗೆ ದೂತವನ್ನು ಮಾಡ್ತಾ ಅಕ್ಷಾಸಕ್ತೋ ಬಹುವಹ ಆಚಾರ ಹೇಳ್ತಾರೆ. ಪ್ರತಿನಿತ್ಯ ದೂತವನ್ನು ಅಭ್ಯಾಸ ಮಾಡಿ 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 ಪ್ರಸಂಗ ಒಂದು ಇರಲಿ ಅಂತ ಅದಕ್ಕೂ ರೆಡಿ ಆಗಿಬಿಟ್ಟಿದ್ದಾಗಲೇ, ಅದನ್ನು ಇವನು ಗಮನಿಸಿಲ್ಲ ಅಂತ ಕೇಳಿದ. ದ್ರೋಣಾಚಾರ್ಯ ಅಂದ್ರಂತೆ, ಆಯ್ತು ದುರ್ಯೋಧನ, ಇವೋ ಕೊಟ್ಟು ಮಾತು ಕೊಟ್ಟೆ, ನಾನು ಧರ್ಮ ಸರಿಯಾಗಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿಬಿಟ್ಟು ಮಾತು ಕೊಟ್ಟುಬಿಟ್ಟು. ಈಗ ಇಂಟ್ರೆಸ್ಟಿಂಗ್ ಆಯ್ತು, ಒಂದು ಪರ್ಪಸ್ ಗೊತ್ತಾಯ್ತಲ್ಲ ಇದ್ರಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲ ಕೊಲ್ಬೇಕು ಅಲ್ಲಿ ಹಿಡಬೇಕು, ಎರಡರಲ್ಲೊಂದು ಎರಡು ಕೂಡ ಒಳ್ಳೆ ಜೋರಾದಂತ ವಿಚಾರವೇ ಅಂತೇಳಿ ಭಾರಿ ಖುಷಿಯಾಗೋಯ್ತು. 11ನೇ ದಿವಸದ ಬೆಳಿಗ್ಗೆ ಇಷ್ಟೆಲ್ಲ ನಡೆದು ಯುದ್ಧ ಪ್ರಾರಂಭವಾಗಬೇಕು. ಅಷ್ಟೊತ್ತಿ ಕರ್ಣ ಏನು ಮಾಡಿದನಂತೆ, ಈಗ 10 ಭೀಷ್ಮರು ಯುದ್ಧ ಮಾಡಿದಿಲ್ಲ ಅಂತ ಹೇಳಿದ್ನಲ್ಲ, ಭೀಷ್ಮರು ಬಿದ್ದಾಯ್ತಲ್ಲ, ಯುದ್ಧ ಮಾಡಬೇಕಲ್ಲ ಈಗ, ಸೀದ ಭೀಷ್ಮರ ಹತ್ರನೇ ಹೋಗ್ತಾನೆ ಕರ್ಣ. ಇದು ಅಷ್ಟೇ, ಎಲ್ಲೋ ಹೋಗೋದಿಲ್ಲ, ಭೀಷ್ಮರ ಹತ್ರ ಹೋಗ್ತಾರೆ. ಅವ್ರು ನಮಸ್ಕಾರವನ್ನು ಮಾಡ್ತಾನೆ, ನೋಡಿದ್ರ ಮದ್ದು ಬಾ ಹುಚ್ಚಾಬಟ್ಟಿ ಮಾತಾಡಿರ್ತಾರೆ, ಇವನು ಮುದುಕ ಅಂಥವನು ಇಂಥವನು ಹೀಗೆ ಇವನು ಬದಿಗೆ ಇವ್ರು ಯುದ್ಧ ಮಾಡ ಯುದ್ಧ ಮಾಡೋದಿಲ್ಲ ಅಂತ ಬಾಯಿ ಬಂದ ಬೈದಿರ್ತಾರೆ. ಅರ್ಧರಥ ಅಂತ ಕರೆದುಬಿಟ್ರು, ಅವಮಾನ ಮಾಡಿಬಿಟ್ರು ಅನ್ನೋ ಸಂಕಟಕ್ಕೆ ಏನೇನೋ ಮಾತಾಡಿರ್ತಾನೆ. ಆದರೆ ಸ್ವರೂಪತ ಭಾರಿ ಒಳ್ಳೆಯವರು, ಈಗ ಅರ್ಥ ಆಗಿದೆ ಆತನಿಗೆ, ಅವ್ರ ನಮಸ್ಕಾರವನ್ನು ಮಾಡ್ತಾನೆ. ಯಾರೂ ಇಲ್ಲ, ಗುಟ್ಟಾಗಿ ಹೋಗಿ ಅವರನ್ನು ಕಾಣ್ತಾನೆ. ಕಂಡು ದಯವಿಟ್ಟು ನನಗೆ, ನಾನು ತಪ್ಪು ಮಾಡಿದೆ, ನಾನು ಕ್ಷಮಿಸಬೇಕು ಅಂತ ಕೇಳುತ್ತಾನೆ. ಭೀಷ್ಮರಂತೂ ಭಾರಿ ಸಾತ್ವಿಕರವರು, ಧರ್ಮ ಕರ್ಣ ನನಗೇನು ಯೋಚನೆ ಇಲ್ಲ, ನೀನು ಅವತ್ತೇ ಕ್ಷಮಿಸಿಯಾಗಿದೆ, ಯೋಚನೆ ಮಾಡಬೇಡ ಅಂತ ಹೇಳುತ್ತಾನೆ. ಸ್ವಾಮಿ, ನಾನೀಗ ಯುದ್ಧ ಹೋಗ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳುತ್ತಾನೆ. ಯುದ್ಧಕ್ಕೆ ಹೋಗ್ಬಿಟ್ಟು ಆಶೀರ್ವಾದ ಬೇಕಾಗಿದೆ, ದಯವಿಟ್ಟು ಅನುಗ್ರಹ ಮಾಡಿ. ಅಷ್ಟು ಬೈದವ್ರನ್ನ ರೀತಿ ಕೇಳ್ತಾನಲ್ಲ, ಎಷ್ಟು ಸಾತ್ವಿಕ ಪ್ರವೃತ್ತಿ. ಅದಕ್ಕೆ ಸಾಮಾನ್ಯವಾಗಿ ಒಳ್ಳೆಯವರಲ್ಲಿ ವೈಮನಸ್ಸೇ ಬರೋದಿಲ್ಲ, ಬಂದ್ರೆ ಹೆಚ್ಚು ದಿವಸ ಇರೋದಿಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್. ಆ ಕಾಲಕ್ಕೆ ಏನೋ ಮಾತಾಡಿಬಿಡ್ತಾರೆ, ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲಿ ತಪ್ಪು ಮಾಡಿದ್ದೆ ಅರ್ಥ ಆಗುತ್ತೆ. ಅವ್ರು ಕರ್ಣ ಅರ್ಥ ಮಾಡಿಕೊಂಡ, ಪಾಪ ಅವ್ರು ಸುಮ್ಮನೆ ಹೇಳಿದ್ದೇನು ಅಲ್ಲ, ಸರಿಯಾಗಿ ಹೇಳಿದ್ದಾರೆ, ತಾನು ದುಡುಕಿದೆ ಅಂತ ಮರದಟ್ಟಾಗಿತ್ತು. ಪಾಪ ಅವ್ರಿಗೆ ಹಲ್ಟ್ ಮಾಡೋ ಉದ್ದೇಶ ಅವನಿಗೆ ಇರಲಿಲ್ಲ. ಈಗ ತಿದ್ಕೋಬೇಕು ಅಂತ ಹೋಗಿಬಿಟ್ಟು ನಮಸ್ಕಾರ ಮಾಡಿ ನನಗೆ ಅನುಮತಿ ಕೊಡಿ, ಯುದ್ಧ ಕೊಟ್ಟಿದ್ದೇನೆ ಅಂತ ಕೇಳಿದಾಗ ಭೀಷ್ಮರಂದ್ರಂತೆ, ಕರ್ಣ ಅವಶ್ಯವಾಗಿ ಯುದ್ಧ ಮಾಡು, ಆದರೆ ಹುಷಾರು, ನಾವೆಲ್ಲ ನಾನು ಮಾಡಿದಾಗ ಯುದ್ಧ ಮಾಡಬೇಕು ಅಂತ ಹೇಳುತ್ತಾ. ನಾನು ಯುದ್ಧ ಮಾಡಿದ ಮಾಡಬೇಕು ಅಂತ ಹೇಳಿದ್ರೆ ಕರ್ಣನಿಗೆ ಅರ್ಥ ಆಗಲಿಲ್ಲ, ಏನ್ ಹಾಗಂದ್ರೆ ಅಂತ ಕೇಳುತ್ತಾನೆ. ನಾನು ಯಾಕೆ ಯುದ್ಧ ಮಾಡಿದೆ ಗೊತ್ತಾ, ಇದ್ದಿದ್ದು ದುರ್ಯೋಧನ ಕಡೆಗೆ, ಗೆಲ್ಲಬೇಕಾದ ಪಾಂಡವರು ಅಂತೇಳಿ ಆ ರೀತಿ ಯುದ್ಧ ಮಾಡು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅವ್ರು, ಎಷ್ಟು ಘಾಟಿ ವ್ಯಕ್ತಿ ದೊಡ ದೂಷ್ಪರ ಅಂತ ಸಾಕ್ಷಿ ಇದು. ನಿರ್ವಾಗಿಲ್ಲ, ಯುದ್ಧ ಮಾಡಲೇಬೇಕು ಮಾಡಬೇಕು, ಆದ್ರೆ ಅವ್ರು ವರ್ಷ ಪಾರ್ಟಿ, ಈ ಪಾರ್ಟಿ ಗೆಲ್ಲಬಾರದು, ಇದು ಗೆದ್ದು ಬಿಟ್ರೆ ಲೋಕ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಕರ್ಮ ಅಂತ ಯುದ್ಧ ಮಾಡಬೇಕು, ಆದರೆ ಗುರಿ ಮಾತ್ರ ಮರಿಬಾರದು, ಪಾಂಡವರಿಗೆ ಜಯ ಆಗಬೇಕು. ಹೋಗು, ಒಳ್ಳೆ ಸ್ವರ್ಗಸ್ಥರ ಆಗುತ್ತೆ, ಆಶೀರ್ವಾದ ಮುಂಗುದೋಯ್ತಲ್ಲ ಕಥೆ, ಸ್ವರ್ಗಸ್ಥರ ಹ್ಯಾಪಿ ಜರ್ನಿ ಅಲ್ಲ, ಹ್ಯಾಪಿ ಡೆತ್ ಅಂತ ಹೇಳಿದಾಗ ಒಳ್ಳೆ ರೀತಿ ಸಾಯ ಅಂತ ಹೇಳಿದಾಗ ಸ್ವರ್ಗಸ್ಥನಾಗು, ಸ್ವರ್ಗದಲ್ಲಿ ನೀನು ಸ್ವಾಗತ ಸಿಗಲಿ ಅಂತ ಹೇಳಿಬಿಟ್ರೆ ಅಂದ್ರೆ ದೇವರಾಣಿ ಗೆಲ್ಲೋದಿಲ್ಲ, ಯುದ್ಧ ಗೌರವಕರಿದ್ದ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಿರ್ವಾಯಲ್ಲ ಯುದ್ಧ ಮಾಡಬೇಕಾಗಿದೆ, ಏನು ಮಾಡಕ್ ಸಾಧ್ಯ ಇಲ್ಲ, ಯುದ್ಧ ಮಾಡು ಅಂತ ಹೇಳುತ್ತಾರೆ. ಅಂದ್ರೆ ಭೀಷ್ಮರು ಆ ಸಮಯದಲ್ಲೂ ಕೂಡ ತಾವು ಏನು ಎತ್ತರ ವಹಿಸಿದ್ದು ನಮ್ಗೆ ಈಗ ಅರ್ಥ ಆಗ್ತದೆ. ಭೀಷ್ಮರು ಇಷ್ಟೆಲ್ಲ ದೊಡ್ಡವರಾಗಿದ್ರು ಕೂಡ ಕೌರವ ಜೊತೆ ಸೇರಿಬಿಟ್ಟು ಪಾಂಡವರು ಯುದ್ಧ ಮಾಡಿದ್ರಲ್ಲ, ಅವ್ರಿಗೆ ಪಾಪ ಬರಲಿಲ್ವೇ ಅಂತ ಕೇಳಿದ್ರೆ ಬರಲಿಲ್ಲ ಅಂತ ಹೇಳುತ್ತಾರೆ. ಭೀಷ್ಮರಿಗೆ ಪಾಪ ಯಾಕೆ ಬರಲಿಲ್ಲ ಅಂದ್ರೆ ಪಾಂಡವರು ಗೆಲ್ಲುವಿ ಅಂತ ಸಂಕಲ್ಪ ಮಾಡಿದ್ರೆ ಹೊರತು ತಾವು ಗೆಲ್ಲಿ ಅಂತ ಅಲ್ಲ. ದುರ್ಯೋಧನ ಜಯ ಆಗಲಿ ಅಂತ ಅವ್ರ ಕನಸಲ್ಲೇ ಯೋಚನೆ ಮಾಡಿಲ್ಲ, ಆದ್ರಿಂದ ಅವರಿಗೆ ಪಾಪ ಬರಲಿಲ್ಲ. ಯುದ್ಧ ಮಾಡಿದ್ದು ಕರ್ತವ್ಯ ಬುದ್ಧಿಯಿಂದ ಅಷ್ಟೇ ಹೊರತು ಜಯವನ್ನು ಗಳಿಸಬೇಕು ಅಂತ ಯುದ್ಧ ಮಾಡಲಿಲ್ಲ, ಆದ್ರಿಂದ ಅವ್ರಿಗೆ ಪಾಪ ಬರಲಿಲ್ಲ. ಅದು ಶಾಸ್ತ್ರ ಹೇಳುತ್ತದೆ, ನಾವು ಅನಿವಾರ್ಯ ಕಾರಣದ ತಪ್ಪು ಮಾಡೋ ಪ್ರಸಂಗ ಬಂದ್ರೆ ನಾವು ಉದ್ದೇಶ ಏನಿರಬೇಕು? ಧರ್ಮಕ್ಕೆ ಜಯವಾಗಲಿ ಅಂತ ಬದುಕಬೇಕೆ ಹೊರತು ನಾವು ತಪ್ಪು ಮಾಡ್ತಿದ್ದೇವೆ ಅಂತ ಹೇಳಿ ಹಾದಿ ತಪ್ಪು ಒಂದು ಯೋಚನೆ ಮಾಡಲಿಕ್ಕೆ ಹೋಗಬಾರದು ಅಂತ ಹೇಳಿದ್ದಾರೆ. ಆದ್ರಿಂದಲೇ ಭೀಷ್ಮ ದ್ರೋಣಾದಿಗಳ ಆ ಒಂದು ಸೇವೆ ಭಗವತ್ ಸೇವೆ ಆಯ್ತು ಅಂತ ಕರೀತಾರೆ. ಆ ದುರ್ಯೋಧನ ಜೊತೆ ಯುದ್ಧ ಮಾಡಿದ್ರು ಕೂಡ ಅದು ಭಗವತ್ ಸೇವೆ ಮಾಡಿದ ಪುಣ್ಯ ಬಂತೆ ಹೊರತು ಅವರಿಗೆ ಅದು ಪಾಪ ಕಾರ್ಯ ಕಾರಣವಾಗಲಿಲ್ಲ. ಇಲ್ಲ ಹೋದ ಮೂಲರೂಪಕ್ಕೆ ಹಾಕ್ತಿರಲಿಲ್ಲ ಅವರಿಗೆ, ವಿಶ್ವಮುಕ್ತಿ ಪ್ರದಾಯಕ ಕೃಷ್ಣ ಅನುಗ್ರಹ ಮಾಡ್ತಿರಲಿಲ್ಲ. ಅದ್ರ ಮನೋಭಾವ ಭಾರಿ ಸರಿಯಾಗಿತ್ತು. ಇದು ಬಹಳ ಮುಖ್ಯ. ಇದು ಇವತ್ತು ನಮಗೆಲ್ಲ ಕೂಡ ಆದರ್ಶ ಭೀಷ್ಮರೇ. ಯಾಕೆ ಗೊತ್ತಾ? ಆ ದುರ್ಯೋಧನ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡಿ ಸದ್ಗತಿ ಹೋದವು. ನಾವಿರೋದಲ್ಲಿ ಇವತ್ತು ಕಲಿಯುಗ ದುರ್ಯೋಧನ ಪಕ್ಷ ಅಂತಾರೆ, ಅರ್ಥ ಬೇರೆ ದಾರಿನೇ ಇಲ್ಲ. ಕಲಿಯುಗದಲ್ಲಿ ಇದ್ದೇ ಇಂದ ದುರ್ಯೋಧನ ಪಕ್ಷದಲ್ಲೇ ಇರೋದು ನಾವೀಗ. ಆದ್ರೆ ಹೇಗಿರಬೇಕು ಅಂತ ಕೇಳಿದ್ರೆ, ಕಲಿಗಲ್ಲಲಿ ಅಂತ ಯುದ್ಧ ಮಾಡಬಾರದು, ಕಲಿಗಲ್ಲಲಿ ಅಂತ ಬದುಕಬಾರದು. ಹೇಗೆ ಬದುಕಬೇಕಂತೆ? ಇವತ್ತು ಧರ್ಮ ಗೆಲ್ಲಲಿ ಹೇಳ್ತೇವಲ್ಲ, ಪಾಳಯಾಚಿತ ಪಾಳಯಾಚಿತ ಅಂತ ಹೇಳಿದ ಹಾಗೆ ಶ್ರೀರಾಮೋ ವಿಜಯತೆ, ಶ್ರೀ ಕೃಷ್ಣೋ ವಿಜಯತೆ. ನಾವು ದೇವರಿಗೆ, ದೇವರ ಭಕ್ತರಿಗೆ ಜಯವಾಗಲಿ ಅಂತ ಬದುಕಬೇಕು. ಇದ್ದಿದ್ದು ಆ ಪಕ್ಷ, ಮನಸ್ಸೆಲ್ಲ ಪಾಂಡವರ ಕಡೆಗೆ. ನಾವು ಇರೋದು ಕಲಿಯುಗ, ಮನಸ್ಸೆಲ್ಲ ಕೃತಯುಗದಲ್ಲಿ ಇದ್ದಾಗಿರಬೇಕೆ ಹೊರತು ಕಲಿಯುಗದ ಮನಸ್ಸಿದ್ದಾಗಿರಬಾರದು. ಕಲಿಯುಗ ಯಾವಾಗ ಕೆಡಿಸುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕೆಲಸ ಬಿಟ್ಟು ಬಿಟ್ರೆ ಹೊರಗೆ ಮಡಿ ನಡೆಯೋದಿಲ್ಲ ಅಂತೇಳಿ ಮಣ್ಣು ತಿನ್ಬೇಕಾಗುತ್ತೆ. ಇಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಧರ್ಮ ಬಿಡಬೇಕಾಗುತ್ತೆ. ಇವತ್ತು ನಿಮಗೆ ಆಶ್ಚರ್ಯವಾಗ್ತದೆ, ಜನ ಹೇಗೆ ಕೆಡಿಸ್ತಾರೆ ಅಂತ ಹೇಳಿದ್ರೆ ಹುಡುಗ ಹೇಳಿದ್ದ. ಇವತ್ತಿನ ದಿವಸ ನಿನ್ನೆ ನಿಂದ ಆಫೀಸರೊಳಗೆ ಚಾಕ್ಲೇಟ್ ಅಂತ ಕೊಟ್ಟಂತ ಒಂದು ಚಾಕ್ಲೇಟ್ ಪಕ್ಕದಲ್ಲಿ ತಿಂದ್ಬಿಟ್ಟು ತಕ್ಷಣ ತಿಂದೇನೋ ಒಂಥರ ಮಂಪರು ಬರ್ತಾ ಇದೆ, ಹುಚ್ಚುಚ್ಚ ಮಾತಾಡ್ತಾ ಇದ್ದಾನೆ. ತಿಂದ ಚಾಕ್ಲೇಟ್ ತಿಂದ್ಮೇಲೆ ಯಾತಕ್ಕೆ ಅಂತ ಕೇಳಿದ್ರೆ ಅದಲ್ಲೇ ರಮ್ ಹಾಕಿದ್ದಾನೆ ಅಂತ ಯೋಚನೆ ಮಾಡಬೇಕು. ಚಾಕ್ಲೇಟ್ ಅಲ್ಲಿ ರಮ್ ಹಾಕಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನ ಏನ್ ತಿಂದ್ರೆ ಮನುಷ್ಯ ಸುಖವಾಗಿರ್ತಾನೆ ಯೋಚನೆ ಮಾಡಿ ನೋಡಂತ. ಎಷ್ಟು ಪಾಪಗಳಿದ್ದಾರೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಒಳಗಡೆಗೆ ಇಟ್ಟು ಅದ್ರ ಮೇಲೆ ಗೊತ್ತಾಗಬೇಕದು. ಇವ್ರ ಕೈಲಿ ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ನೀವು ಮೊದಲು ತಿಂದಿಲ್ಲ. ಆದ್ರೆ ಅವ್ರಿಗೆ ಕೊಟ್ಟು ನೋಡಿದ್ರೆ ಆಮೇಲೆ ಮಾಡೋ ಯಾಕೆ ಹೀಗೆ ಎಂತ ಪಾಪ ಇದು ಹಾಕಿದ್ರೆ ಅಂತ ಆ ವೆರೈಟಿ ಸಿಗ್ತಾವೆ ಅಂತ ಈಗಿನ ಕಾಲಕ್ಕೆ ನೋಡಿದ್ರೆ ಏನ್ ಏನ್ ಯಾಂದ್ರೆ ತಿಂದು ಮನುಷ್ಯ ಬದುಕಬಹುದು. ಇವತ್ತು ಯೋಚನೆ ಮಾಡಿ ಧರ್ಮ ಉಳಿಸ್ಕೊಳ್ಳೋದು ಸುಲಭ ಅಲ್ಲ. ಧರ್ಮ ಉಳಿಸ್ಕೊಳ್ಬೇಕಾದ್ರೆ ಮೈಯೆಲ್ಲ ಚಾಕ್ಲೇಟ್ಗೆ ಎಂದು ಓಟ, ಬಿಸ್ಕತ್ಗೆ ಎಂದು ಓಟ, ಬಿಸಿ ಇದು ಏನೇನು ಹಾಕಿ ಮಾಡ್ತಾರೆ ಗೊತ್ತಾಗಲ್ಲ ಕೂಡ. ಫಾರಿನ್ ಹೋಗಿ ಐಸ್ ಕ್ರೀಮ್ ಅಂದ್ರೆ ನಾನ್ ವೆಜಿಟೇರಿಯನ್ ಐಸ್ ಕ್ರೀಮ್ ಕೊಡ್ತಾನಂತ. ಇದು ಆಶ್ಚರ್ಯ, ನಾನ್ ವೆಜಿಟೇರಿಯನ್ ಐಸ್ ಕ್ರೀಮ್. ನಿಮ್ಗೆ ಐಸ್ ಕ್ರೀಮ್ ಬೇಕು ಅಂದ್ರೆ ವೆಜಿಟೇರಿಯನ್ ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿ. ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನ್ ವೆಜ್ ಅಂಡರ್ಸ್ಟುಡ್ ಅಂತ. ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನ್ ವೆಜ್, ಅದು ಸಾಮಾನ್ಯವಾಗಿ ಗೋಮಾಂಸ ಮತ್ತೆ ಅದು ಇದು ಅಲ್ಲ. ಬೇರೆ ಪ್ರಾಣಿಗಾಗಬಾರದು, ಗೋಮಾಂಸನೇ ಆಗಬೇಕು. ಕಲಿಗೆ ಬಹಳ ದ್ವೇಷ ಇರೋದು ಗೋವುಗಳ ಮೇಲೆ, ಬಹಳ ಪ್ರೀತಿ ನಾಯಿಗಳ ಮೇಲೆ, ಅದು ಭಾರಿ ವಿಶೇಷ. ಭಾರಿ ಪ್ರೀತಿ ನಾಯಿಗಳ ಮೇಲೆ, ಭಾರಿ ದ್ವೇಷ ಗೋಗಳ ಮೇಲೆ. ಆದ್ರಿಂದ ಗೋಮಾಂಸದ ಐಸ್ ಕ್ರೀಮ್ ಕೊಡ್ತಾರಂತ. ನೀವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕದು ಬೇಡ ಅಂತ ಹೇಳಿದ್ರೆ ವೆಜ್ ಕೊಟ್ಟು ವೆಜ್ ಕೊಡ್ತಾರಂತ. ಹೇಗೆ ಆ ಪಾತ್ರೆ ತೆಗೆದು ಆ ಪಾತ್ರೆ ಹಾಕ್ತಾರೆ ಅಷ್ಟೇ. ಅದೇ ತೊಳೆದು ಬಡಿ ಮಾಡಿ ಗೋಮ ಹೆಚ್ಚಿಯರು ಕೊಡೋದಿಲ್ಲ ಅದನ್ನ, ಅಷ್ಟಕ್ಕೆ ಮುಗಿದೋಯ್ತು. ಎಂತ ಆಶ್ಚರ್ಯ, ಇವತ್ತು ಹೇಗೆ ಬದುಕಬೇಕು ಯೋಚನೆ ಮಾಡಬಹುದು. ಇಂಥ ಅದು ಬಿಡಾಗಿಲ್ಲ, ಮತ್ತೆ ಬದುಕಲಿಕ್ಕೆ ಬದುಕದೇ ಇದ್ರೆ ಇದು ಹುಟ್ಟಿರೋದೇ ಇಲ್ಲಿ, ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಧನೆ ಮಾಡಬೇಕು ನಾವು. ಅದಕ್ಕೆ ಹೇಳ್ತಾರೆ ಈ ಸಾಧನೆ ಮಾಡಕ್ ಬೆಸ್ಟ್ ಯುಗ, ಎಚ್ಚರ ತಪ್ಪಿದ್ರೆ ವರಷ್ಠ ಆಗಿಬಿಡ್ತದೆ. ಆದ್ದರಿಂದ ಕೈ ಬಿಡದಂತೇನೆ ಈ ಕಾಲ ಪ್ರಶಂಸಾ ಪ್ರಕರಣ ಅಂತ ನೋಡಿದ್ವಿ ಅಲ್ಲಿ ಭಾಗವತ ಸಾರೋದ್ಧಾರದೊಳಗೆ. ಎಚ್ಚೆತ್ತಿರಬೇಕು, ಎಚ್ಚೆತ್ತಿದ್ದು ಸಾಧನೆ ಮಾಡಿದರೆ ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಅಕಸ್ಮಾತ್ ತಪ್ಪಿದ ಅಂದ್ರೆ ಕಥೆ ಮುಗಿದೋಯ್ತು. ಇಷ್ಟೆಲ್ಲ ಯೋಚನೆ ಮಾಡಿದರೆ ಇವತ್ತು ಕಲಿಯುಗದಲ್ಲಿ ಭೀಷ್ಮರು ಹೇಗೆ ಬದುಕಿದ್ದಾರೆ, ದುರ್ಯೋಧನ ಪಕ್ಷದಲ್ಲಿ ಆ ಬದುಕತಕ್ಕಂಥ ಆದರ್ಶ ನಮ್ಮದಾಗಬೇಕು ಅನ್ನೋದು ಒಳ್ಳೆ ದೃಷ್ಟಾಂತ ಇದೆ. ಅಷ್ಟನ್ನ ಹೇಳಿದರಂತೆ ಕರ್ಣನು ಅದನ್ನು ಒಪ್ಕೋತಾನೆ, ಬರ್ತಾನೆ. ಯುದ್ಧ ಪ್ರಾರಂಭವಾಗ್ತಾ ಇದೆ, ಭಯಂಕರವಾದ ಯುದ್ಧ. ದ್ರೋಣಾಚಾರ್ಯ ಯುದ್ಧಕ್ಕೆ ಬಂದಿದ್ರೆ ಹೊಸ ಹುಡುಕ ತಮ್ಮ ಗುರುಗಳಿಗಿಂತ ತೋರಿಸ್ಬೇಕಲ್ಲ ಎಲ್ಲರಿಗೂ. ಈಗ ನಮ್ಮ ಎಷ್ಟು ಇದೆ, ತಮ್ಮ ಎಷ್ಟು ಇದ್ದು ಬಿಟ್ಟರೆ ಹುಡುಗರು ಭಾರಿ ಉತ್ಸಾಹ ಬಂದ್ಬಿಡ್ತದೆ. ಎಲ್ಲ ಯೋಧರಿಗೂ ಕೂಡ ನಮಗೆ ಪಾಠ ಹಾಕಿಕೊಟ್ಟ ದ್ರೋಣಾಚಾರ್ಯ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರ ಕಡೆಯವರಿಗೆಲ್ಲ ಚೆನ್ನಾಗಿ ಯುದ್ಧ ಮಾಡ್ತೇವೆ ಅಂತ ತೋರಿಸ್ಬೇಕು. ಎದುರಾಳಿಗಳಿಗೆಲ್ಲ ನೀವೇ ಹತ್ರ ಕೊಟ್ಟು ನಿಮ್ಮೆಲೆ ತೋರಿಸ್ತೇವೆ ನೋಡಿದರೆ ಈಗ ಹೇಗೆ ಬಿಡ್ತೇವೆ ಅಂತ ಅನಿಸ್ಕೋಬೇಕು. ಅಂತೂ ಭಾರಿ ಛಲ ಬಂದ್ಬಿಟ್ಟಿದೆ. ದ್ರೋಣಾಚಾರ್ಯ ಬಹಳ ಉತ್ಸಾಹದಿಂದ ಯುದ್ಧರಂಗ ಹೊರಟಿದ್ದಾರೆ. ಅವರ ವಯಸ್ಸು ನೋಡಬೇಕು, ಭೀಷ್ಮರು 800 ವರ್ಷದವರು, ದ್ರೋಣರು 800 ವರ್ಷದವರೇನು, ಇಬ್ಬರು ಸಮವಯಸ್ಕರು. ತೇಷಾಂ ಸಮಾನೋ ವಯಸ್ಸಾ ವಿರಾಟ, ಎಲ್ಲ 800 ವರ್ಷದ ವೃದ್ಧರುಗಳು. ಅವ್ರು ಯುದ್ಧರಂಗದಲ್ಲಿ ಇದ್ದಾರೆ, ಇದು ಆಶ್ಚರ್ಯ. ಮತ್ತೆ 80 ವರ್ಷದ ಮೂಲಕ ಯುದ್ಧರಂಗ ಇತ್ತು, 35 ವರ್ಷ ಮನೆ ಕಳಿಸುತ್ತೆ, ಮೀಟರಿಂದನೇ ಮನೆ ಕಳಿಸಿಬಿಡ್ತಾರೆ. 35ಕ್ಕೆ 40 ಕೂಡ ಇಲ್ಲ. ಆ ಕತೆ ಮುಗಿತು, 35 ಯುದ್ಧ ಮಾಡಕ್ ಸಾಧ್ಯ ಇಲ್ಲ ಅಂತೇಳಿ ಮಹಾಭಾರತ ಯುದ್ಧ ನೋಡ್ಬಿಟ್ರೆ ಆಶ್ಚರ್ಯವಾಗಬೇಕು. 800 ವರ್ಷದ ಮುದುಕರು ಸೇನಾಧಿಪತಿ ಯುದ್ಧ ಮಾಡ್ತಾರೆ, ಮತ್ತೆ ಬರೀ ಯಾವುದೋ ಒಬ್ಬ ಪೇದೆಯಾಗಿ ಅಲ್ಲ, ಪಾನಾಗಿ ಅಲ್ಲ, ಸೇನಾಧಿಪತಿ ಯುದ್ಧ ಮಾಡ್ತಾರೆ ಅಂದ್ರೆ ಎಂಥ ಕಾಲ ಇತ್ತದ, ಎಂಥ ಕಾಲ, ಎಂಥ ದೇಹದಾರ್ಢ್ಯ, ಎಂಥ ಮನೋದಾರ್ಢ್ಯ, ಎಲ್ಲ ಇದ್ದಂತ ಪೂರ್ವವಾದಂತಹ ಕಾಲ ಅದು. ದ್ರೋಣಾಚಾರ್ಯ ಭೀಷ್ಮರ ಹಾಗೆ ಯುದ್ಧ ಮಾಡಿದ್ರೆ ದ್ರೋಣಾಚಾರ್ಯ ಅದಕ್ಕೆ ಸಂಶೂಟ ಹಾಗೆ ಬಂದವರೇನೆ. ಜೊತೆಗೆ ಬ್ರಾಹ್ಮಣ ಇನ್ನೊಂದು ಮೈನಸ್ ಪಾಯಿಂಟ್ ಪಾಪ, ಕ್ಷತ್ರಿಯರ ಫಿಸಿಕಲ್ ಸ್ಟ್ರೆಂತ್ ಬ್ರಾಹ್ಮಣನಿಗಿರೋದಿಲ್ಲ. ಆದ್ರೆ ದ್ರೋಣಾಚಾರ್ಯ ಅದಕ್ಕೂ ಸರಿ ಅಂತಲೇ ಯುದ್ಧಕ್ಕೆ ಬಂದಿದ್ದಾರೆ. ಎಲ್ಲ ವ್ಯೂಹಗಳ ರಚನೆ ಮಾಡ್ತಾ, ವ್ಯೂಹ ಅಂತ ಹೇಳಿದ್ರೆ ಫೀಲ್ಡಿಂಗ್ ಅರೇಂಜ್ಮೆಂಟ್ ಇದ್ದಾಗಿ, ಕ್ರಿಕೆಟ್ ಫೀಲ್ಡಿಂಗ್ ಅರೇಂಜ್ಮೆಂಟ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ವ್ಯೂಹ ಯೋಚನೆ ಮಾಡಿದ್ದಾರೆ. ಈ ಜೊತೆಗೆ ಇನ್ನೂ ಕೆಲವು ಹೊಸ ಹುರುಪು, ಕರ್ಣ ಬೇರೆ ಬಂದ್ಬಿಟ್ಟಿದೆ, ದುರ್ಯೋಧನ ಭಾರಿ ಹುರುಪು. ನಮ್ಮ ಕರ್ಣ ಒಬ್ಬನು ಇದ್ದಿಲ್ಲ, ಈಗ ಅವನು ಬೇರೆ ಬಂದ್ಬಿಟ್ಟಿಗೆ ಇರ್ತಾರಲ್ಲ. ಭೀಷ್ಮರನ್ನು ಬೀಳಿಸಿದ ಉತ್ಸಾಹ ಅಲ್ಲ, ಅವರಿದ್ದಾರೆ. ಇವ್ರು ಬಂದ ಉತ್ಸಾಹ ಇವರಿದ್ದಾರೆ. ಯುದ್ಧ ಪ್ರಾರಂಭವಾಗ್ತಾ ಇದೆ. ಆವತ್ತಿಗೆ ಸರಿಯಾಗಿ ಮೊದಲ ಹಂತದೊಳಗೆ, ಯುದ್ಧದೊಳಗೆ ದ್ರೋಣರು ಮುಂದೆ ಹೆಜ್ಜೆ ಇಟ್ಟರಂತೆ. ಕರ್ಣ ಶಲ್ಯ ಮೊದಲಾದವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆ ಕಡೆಯಿಂದ ಭೀಮಸೇನೆ ಬರ್ತಾ ಇದ್ದಾರೆ ಮುಂದಕ್ಕೆ. ಅದು ಯಾರು ಯಾವುದೇ ಪರವಲ್ಲಿ ಮೊದಲ ಹೆಜ್ಜೆ ಹಾಕಿದ್ರೆ ಭೀಮಸೇನೆ. ಭೀಷ್ಮ ಯುದ್ಧ ಮಾಡಬೇಕಾದ್ರೂ ಕೂಡ ಅರ್ಜುನ ಗೀತೆ ಕೇಳಿದ್ದು ಅರ್ಜುನ, ಮೊದಲ ಯುದ್ಧ ಮಾಡಿದ್ದು ಭೀಮಸೇನೆ. ಇಲ್ಲ ಹಾಗೇನೆ, ಈ ಕಡೆ ದ್ರೋಣಾದಿಗಳು ಬಂದ್ರೆ ಆ ಕಡೆ ಭೀಮಸೇನೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆರಂಭದೊಳಗೆ ದ್ರೋಣಾಚಾರ್ಯ ಹೊಸ ಪರಾಕ್ರಮ ಬೇರೆ, ಪಾಂಡವರ ಸೈನ್ಯವನ್ನು ಬೇಕಾ ಜ್ವರ ಹೊಡಿತಾ ಇದ್ದಾರೆ. ಆ ಸಪೋರ್ಟ್ ಆಗಿ ಇಬ್ಬರು ಬೇರೆ ಇದ್ದಾರೆ. ಆಗ ಭೀಮಸೇನೆ ನೇರವಾಗಿ ದ್ರೋಣರ ಮೇಲೆ ಬಂದಾಗ ಎಲ್ಲ ಒಟ್ಟಾದರಂತೆ ಮೂರು ಜನಗಳು ಕೂಡ, ದ್ರೋಣರು ಕರ್ಣರು ಕರ್ಣ ಶಲ್ಯ ಎಲ್ಲ ಒಟ್ಟಾಗಿ ಭೀಮನ ರಸಕ್ಕೆದ್ದ ಬಂದ್ರಂತೆ. ಆದ್ರೆ ಭೀಮನ ಮುಂದೆ ಎಷ್ಟು ಜನ ಬಂದರೂ ಅಷ್ಟೇ, ಒಬ್ರು ಬಂದರೂ ಅಷ್ಟೇ, ಇಬ್ರು ಕಲ್ಲು ತಗೊಂಡು ಎಷ್ಟು ಬಾಟ್ಲು ಇದ್ರು ಅಷ್ಟೇ, ಗಾದಿಗಳು ಎಷ್ಟೇ ಇದ್ರು ಕೂಡ ಒಂದು ಕಲ್ಲು ಸಾಕೊಂಡೆ, ಕಲ್ಲು ಏನು ಹೊಡ್ಕೊಂಡಿರೋದಿಲ್ಲ, ಬಾಟ್ಲೆಲ್ಲ ಪುಡಿ ಪುಡಿ ಆಗಿರ್ತದಲ್ಲ, ಎಲ್ಲ ಸೋತು ಬಿಡ್ತಾರೆ. ಇನ್ನೊಂದು ಕಡೆಯಿಂದ ಬರ್ತಾರೆ ವಾಪಸ್, ಸೋತು ಇನ್ನೊಂದು ಕಡೆಯಿಂದ ವಾಪಸ್ ಬರ್ತಾರೆ. ಅವರ ಮೇಲೆ ಅಭಿಮನ್ಯು ಯುದ್ಧಕ್ಕೆ ಹೋಗ್ತಾರೆ. ಅಭಿಮನ್ಯು ದ್ರೋಣರು ಆ ಕರ್ಣ ಶಲ್ಯ ಎಲ್ಲರ ಮೇಲೆ ಭಾರಿ ಚಿಕ್ಕವರ ಸಾರಿ, ಅವನೇ ಹೆಂಗೆಷ್ಟೇನೋ ಅಲ್ಲ, ಅಲ್ಲಿ ಚಿಕ್ಕವರ ಸಾರಿಗೆ ಸೇರಿದವನು ಅಭಿಮನ್ಯು, ಮಹಾವೀರ ಅವನ ಯುದ್ಧಕ್ಕೆ ಹೋಗ್ತಾನೆ. ಆಗ ದ್ರೋಣ ಕರ್ಣ ಶಲ್ಯ ಮೂರು ಜನಗಳು ಕೂಡ ಒಟ್ಟಾಗಿ ಹೊಡಿಲಕ್ಕೆ ಹೋಗೋದನ್ನು ನೋಡಿಬಿಟ್ಟು ಮತ್ತೆ ಭೀಮಸೇನ ದಿಕ್ಕಿಗೆ ಹೋಗ್ತಾರೆ. ಆ ದಿಕ್ಕಿ ಮತ್ತೊಮ್ಮೆ ಭೀಮಸೇನ ಹೋದಾಗ ಆ ದ್ರೋಣರು ಕರ್ಣ ಮತ್ತೆ ಭೀಮನ ಸೋತ್ಬಿಟ್ಟು ಪಲಾಯನ ಮಾಡಿಬಿಡ್ತಾರೆ, ಆಕೆ ಇನ್ನೊಂದು ದಿಕ್ಕಿಗೆ ಹೋಗ್ತಾರೆ. ಇದು ಗಮನಿಸಿಟ್ಟಿರ್ಬೇಕು, ಥ್ರೋಔಟ್ ಮಹಾಭಾರತ ಯುದ್ಧದೊಳಗೆ ಒಂದು ಸರ್ತಿ ಕೂಡ ಭೀಷ್ಮ ದ್ರೋಣರು ಭೀಮನಿಗೆ ಎಲ್ಲ ಕನಸು ಕೂಡ ಕಾಣೋದಿಲ್ಲ. ಅವ್ರು ಬಂದವರು ಸೋಲೋದೇ ಕೆಲಸ, ಬೇರೆ ದಾರಿ ಇಲ್ಲ ಅವರಿಗೆ, ಸೋತು ಓಡಿಸಿಬಿಡ್ತಾರೆ. ಆಗ ಶಲ್ಯ ರಾಜ ಯುದ್ಧಕ್ಕೆ ಬರ್ತಾರೆ, ಶಲ್ಯ ಓಡೋದ್ರ ಯುದ್ಧಕ್ಕೆ ಬರ್ತಾರೆ. ಭೀಮಶಲ್ಯರ ಯುದ್ಧ ನಡೆಯುತ್ತೆ 12 ದಿವಸ. ದೊಡ್ಡ ಬೇರೆ ಹೈಲೈಟ್ ಅಂದ್ರೆ ಅದೇ ಭೀಮಶಲ್ಯರ ಯುದ್ಧ. ಅವರಿಬ್ರು ಸಾಮಾನ್ಯರಲ್ಲ, ಭೀಮಸೇನ ಅಂತನು ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಅಂತ ಅಸಮಾನ ವೀರ. ಶಲ್ಯರಾಜ ವೃದ್ಧ, ಆದರೆ ಆತನ ಮಹತ್ವ ಇತ್ತಂತ ದುರ್ಯೋಧನ ಲೆಕ್ಕ ಹಾಕಿಬಿಟ್ಟಿದ್ದಾನೆ ಸೀತೆಗೆ ಸತ್ತಾಗ. ಮಹಾಬಲಾಧ್ಯರು ಯಾರು ಅಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಅದರಲ್ಲಿ ಭೀಮಸೇನ ನಂಬರ್ 1, ಆಮೇಲೆ ಬಲರಾಮ, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ ಅಂತ ಲೆಕ್ಕ ಹಾಕಿರ್ತಾರೆ. ಇಲ್ಲಿ ಭೀಮಸ್ ಬಲರಾಮ ಯುದ್ಧಕ್ಕೆ ಬಂದಿಲ್ಲ, ಭೀಮ ಅಲ್ಲಿದ್ದಾರೆ. ನೆಕ್ಸ್ಟ್ ಅಂದ್ರೆ ಬೆಸ್ಟ್ ಶಲ್ಯರಾಜನೇ. ಅವರಿಬ್ಬರು ಯುದ್ಧ ಅಂತ ಕೇಳಿದರೆ ಎಲ್ಲರಿಗೂ ಭಾರಿ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಯುದ್ಧ. ಆ ಯುದ್ಧ ಸೇರಿದ್ದಾರಂತೆ ಆಶ್ಚರ್ಯ. ಇಬ್ಬರು ಹತ್ತಿರದ ಬಂಧುಗಳು, ಸೋದರ ಮಾವ, ಮಾದ್ರಿಯ ಅಣ್ಣನೇ ಶಲ್ಯರಾಜ, ನಕಲ ಸಹೋದರೇ ಡೈರೆಕ್ಟ್. ಈ ದೃಷ್ಟಿಯಿಂದ ಯುದ್ಧನೇ, ಮತ್ತು ಸೋದರ ಮಾವನೇ ಆಗುದು ಅಂದ್ರೆ ಸೋದರ ಮಾವ ಸೋದರಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ದುರ್ಯೋಧನ ತಂತ್ರ ಏನು ಅಂದ್ರೆ ಮನೆ ಮನೆಯಲ್ಲೇ ಯುದ್ಧ ಮಾಡಬೇಕು ಅಂತ ಅರ್ಥ. ಸೋದರ ಮಾವ ಸೋದರ ತರ್ತಾನೆ, ಅಪ್ಪ ಅಮ್ಮ ತರ್ತಾನೆ, ಗಂಡ ಹೆಂಡತಿ ತರ್ತಾನೆ, ಮಕ್ಕಳು ಅಪ್ಪಗೆ ತರ್ತಾನೆ. ಕಲಿಯುಗದಲ್ಲಿ ಗಲಾಟೆ ಅಂದ್ರೆ ಅವನೇ ಗಲಾಟೆಗಳು. ಕೋರ್ಟ್ ಕೇಸಲ್ಲಿ ಸಿಂಹಪಾಲು ಅಂತ ಕೇಳಿದ್ರೆ ಬರೀ ಸಂಬಂಧಗಳ ಕೇಸೇ ಇರ್ತವೆ ಜಾಸ್ತಿ. ಮಠದ ಕೇಸ್ ಈಗಂತೂ ಮಠದ ಕೇಸುಗಳೇ ಜಾಸ್ತಿ. ಕಲಿಯುಗದ ವಿಚಿತ್ರವಾದದ್ದು, ಎಲ್ಲಿ ಗಲಾಟೆ ಬರಲು ಸಾಧ್ಯ ಇಲ್ಲ, ನನ್ನ ಕೊಡುತ್ತೆ ಅಲ್ಲೇ ಗಲಾಟೆ ಬರಬೇಕು. ಎಂಥ ಆಶ್ಚರ್ಯ ನೋಡಿದ್ರ, ಶಲ್ಯರಾಜ ಯಾವ ಪಾಂಡವರಿಗೆ ಅತ್ಯಂತ ಪ್ರಿಯನಾದವರು, ಪಾಂಡವರಕ್ಕಂದ್ರೆ ಭಾರಿ ಮೆಚ್ಚುತ್ತಾ ಇದ್ದವರು ಅಂತ ಅಲ್ಲಿಗೆ ಹೊರಟವನು. ದುರ್ಯೋಧನ ಎಳ್ಕೊಂಡು ಬಿಟ್ಟು ಇರುತ್ತೆ ವಾಯುದೇವರ ವಿರುದ್ಧ ನಿಲ್ಲಿಸಿದ್ದಾನೆ. ಗಮನಿಸಬೇಕು ನಾವೀಗ, ವಾಯುದೇವರ ದ್ವೇಷವನ್ನ ಯೋಗ್ಯರ ಕೈಲೆ ಮಾಡಿಸ್ತಾನೆ ದುರ್ಯೋಧನ ಅಂತ. ಯೋಗ್ಯರ ಕೈಲಿ ಹರಿವಾಯುಗಳ ದ್ವೇಷವನ್ನ ಮಾಡಿಸ್ತಕ್ಕಂಥ ಪರಮ ಪಾಪಿಯವನು ಶಲ್ಯರಾಜ. ದುರ್ಯೋಧನರ ಅನ್ನ ತಿಂದಿದ್ದರ ಫಲ ಇತ್ತು, ಕೆಟ್ಟ ಅನ್ನ ತಿಂದಿದ್ದಕ್ಕೆ ವಾಯುದೇವರ ಬಯ ಸ್ಥಿತಿ ಬಂತು ಅಂತ ಅರ್ಥ. ವಾಯುದ ವಿರುದ್ಧ ಯುದ್ಧ ಮಾಡ್ತಕ್ಕ ಸ್ಥಿತಿ ಬಂದಿದೆ. ನಿರ್ವಾಹ ಇಲ್ಲ, ಯುದ್ಧ ಆದ್ರೆ ಯುದ್ಧನೇ ಮಾಡಕ್ಕೆ ಶುರು ಮಾಡಿದರಂತೆ. ಯುದ್ಧ ಬಹಳ ರೋಚಕವಾದದ್ದು. ಯುದ್ಧ ಹೇಗೆ ನಡೀತಾ ಇದೆ, ಯುದ್ಧದಲ್ಲಿ ಏನೇನಾಗ್ತಾ ಇದೆ, ಅವತ್ತಿನ ದಿವಸ ಹೇಗೆ ಮುಂದುವರಿಯುತ್ತೆ, ಮುಂದೆ ಏನೇ ನಮಗೊಂದು ಕುತೂಹಲ ಇದೆ. ಅಲ್ಲಿ ಈಗ ಸೆರೆ ಹಿಡಿತೀರಿ ಮಾತು ಕೊಟ್ಬಿಟ್ಟಿದಾರಲ್ಲ, ಸರಿ ಹಿಡಿತಾರ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆಲ್ಲ ಉತ್ತರ ದ್ರೋಣ ಪರ್ವ. ಇಡೀ ಯುದ್ಧ ಪರ್ವಗಳಲ್ಲಿ ದ್ರೋಣ ಪರ್ವ 5 ದಿವಸ ದ್ರೋಣಾಚಾರ್ಯ ಸೇನಾಧಿಪತಿ ಅಂದ್ರೆ 5 ದಿವಸಗಳ ಯುದ್ಧ ಮಾಡ್ತಾರ. 5 ದಿವಸ ಯುದ್ಧ ಯಕ್ಷ ಹೇಳಬೇಕಂತ ಹೊರಟ್ರೆ ತಿಳಿದುಗಟ್ಟಲೆ ಆಗ್ತಕ್ಕಂಥ ಯುದ್ಧ ಪರ್ವ ಭಾರಿ ಲೆಂತಿ. ಎಷ್ಟಂದ್ರೆ ದ್ರೋಣ ಪರ್ವನೇ ಭಾರಿ ದೊಡ್ಡ. 5 ದಿವಸ ಯುದ್ಧ ಒಂದ್ ಕಡೆಗೆ ಚಿತ್ರ ವಿಚಿತ್ರ ಯುದ್ಧಗಳು. ಮತ್ತೆ ಅಭಿಮನ್ಯು ಮತ್ತೆ ಮೊದಲಾದ ಬರದಲ್ಲ ಇದರೊಳಗೇನೆ ಭಗದತ್ತ, ಅಭಿಮನ್ಯು, ಜಯದ್ರಥ ಮೊದಲಾದ ಮಹಾಮಹಾ ಘಟಾನುಘಟ ಸಾಯ ಪರ್ವ ಅಂತ ಕೇಳಿದ್ರೆ ದ್ರೋಣ ಪರ್ವನೇ. ಈ ಬಾರಿ ದ್ರೋಣ ಪರ್ವ ಮುಗಿತಾ ಇದೆ ಸರಿಯಾಗಿ. ಇನ್ನು 6 ದಿವಸಗಳಲ್ಲಿ ದ್ರೋಣ ಪರ್ವ ಮುಗಿಯುತ್ತೆ. ನೀವು ಯುದ್ಧದ ಮಹಾಭಾರತ ಯುದ್ಧ ಎಷ್ಟು ವೆರೈಟಿ ಇರ್ತದೆ, ಎಷ್ಟು ಅತ್ಯಾಶ್ಚರ್ಯಗಳನ್ನು ಕಾಣ್ತವೆ, ಅಸ್ತ್ರ ಪ್ರತ್ಯಸ್ತ್ರಗಳ ವೈಭವ ಏನು, ಎಂಥೆಂಥ ವೀರರುಗಳು ಹೇಗೆ ಒಂದೊಂದೇ ಬಾಣಕ್ಕೆ ಹೋಗೋ ಸಾಧ್ಯತೆ ಇದೆ, ಮೊದಲಾದ ಎಲ್ಲ ವಿಷಯವನ್ನು ಕಾಣಬೇಕು ಅಂತಿದ್ರೆ ದ್ರೋಣ ಪರ್ವವನ್ನು ನಾವು ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ಅದು ಒಂದು ಆಗ ನಮಗೆ ಮಹಾಭಾರತದ ಒಂದು ಕೌಶಲ್ಯ ಏನು ಅಂತ ತಿಳಿತದೆ. ಇವತ್ತು ಸರಿಯಾಗಿ ನಾಳೆ ಸರಿಯಾಗಿ ನಾಳೆಯಿಂದ 7ರಿಂದ ಲೇಟ್ ಲೇಟ್ ಆಗೋದಿಲ್ಲ, ಮೊದಲು ಬರಲಕ್ಕೂ ಆಗ್ಲಿಕ್ಕಿಲ್ಲ. ಸರಿಯಾಗಿ 7 ಗಂಟೆಯಿಂದ 8 ಪ್ರಸಂಗ ನೋಡ್ಕೊಂಡ್ಬಿಟ್ಟು 8:00 ಒಳಗೆ ಪ್ರವಚನ ಪ್ರತಿನಿತ್ಯ ಸಕಾಲಕ್ಕೆ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತು.
ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಂ.